ಹೇಳಿದ್ರು ಮೊದಲೇನೆ ಕುರ್ಮ ಶ್ರೀಕೃಷ್ಣ ಗೀತಾಯ ಭಾಷ್ಯಾದಿ ಉಕ್ತಾರ್ಥ ಸಂಗ್ರಹಂ ಅಂತ ಹೇಳಿದ್ದ. ಭಾಷ್ಯದ ಮಾತು ಟೀಕಾ ಮಾತು ಎಲ್ಲ ಸೇರಿಸಿಬಿಡ್ತಾರೆ ಹಾಗೆ. ಅವ್ರ ಮಾತುಗಳು 99% ಎಲ್ಲ ಮೂಲವಾಕ್ಯಗಳೇ, ಜೋಡಣೆ ಮಾಡ್ತಾ ಹೋಗ್ತಾರೆ ಅಷ್ಟೇ. ಅವ್ರು ಹೇಳಿದ್ದೇನೆ ಅದನ್ನೇ ಮಾಡಿಬಿಟ್ಟಿದ್ದ. ಇದು ಓದೋರಿಗೆಲ್ಲ ನೆನಪಾಗುತ್ತೆ. ನಾನು ಇದಾನೀಮೇವ ಕುತೂ ಅರ್ಜುನಸ್ಯ ಮೋಹ ಸಮುತ್ಪತ್ತಿ. ಈ ಪ್ರಶ್ನೆ ಮೋಹ ಈಗಲೇ ಬರಬೇಕಾ? ಎಲ್ಲ ಬಿಟ್ಟುಬಿಟ್ಟು ಮೋಹದಿಂದ ಶೋಕ, ಶೋಕದಿಂದ ಮನೋದೌರ್ಬಲ್ಯ ಆದ್ರಿ, ಈಗಲೇ ಬರಬೇಕಂದ್ರೆ ನಹಿ ಏತೇ ಬಾಂಧವಾದಯ ಇತ್ಯಾದಿ ಪ್ರಾಜ್ಞಾಸೀತ್. ನೀವೇನು ಹೇಳ್ತೀರಿ? ಬಾಂಧವಾದಿ ನಿಮಿತ್ತವಾದ ಮೋಹದ ಬಲೆ ಅಂತ ಹೇಳಿದರೆ ಅರ್ಜುನನಿಗೆ ಯುದ್ಧ ಮಾಡುತ್ತೆ ಈಗ ನೋಡಿದ ಭಾರಿ ದುಃಖ ಆಯಿತು ಅಂತ ಹೇಳ್ತೀರಿ. ಮೊದಲು ಗೊತ್ತಿದ್ದೀರ ಏನು ಆತನಿಗೆ? ಇವರೆಲ್ಲ ಬಂಧುಗಳು ಅಂತ ಗೊತ್ತಿ, ಯುದ್ಧ ಮಾಡ್ಬೇಕಾದ್ರೆ ಯಾನ್ ಮೇಲೆ ಅಂತ ಗೊತ್ತಿಲ್ವ ಆತನಿಗೆ? ಬಂದು ನೋಡಿದ ತಕ್ಷಣ ಓಹೋ ಅನ್ಎಕ್ಸ್ಪೆಕ್ಟೆಡ ನೋಡಿದ್ನ. ಏನಿಲ್ಲ, ಯುದ್ಧ ಯಾರ ಮೇಲೆ ಮಾಡ್ತಿದ್ದಾನೆ? ಕೌರವ ಮೇಲೆ. ಕೌರವರಿಗೆ ಸಪೋರ್ಟ್ ಆಗಿ ಯಾರು ನಿಂತಿದ್ದಾರೆ? ಭೀಷ್ಮಾದಿಗಳು. ಎಲ್ಲ ಗೊತ್ತಿದೆ ಆತನಿಗೆ. ಅದನ್ನು ಪ್ರಶ್ನೆ ಮಾಡ್ತಾರೆ. ಇದನ್ನು ಮಹಿ ಏತೇ ಬಾಂಧವಾದಯ ಇತ್ಯಾದಿಕಂ ಪ್ರಾಕ್ ನಾ ಅಜ್ಞಾಸೀತ್. ಅವನಿಗೆ ಗೊತ್ತಿರಲಿಲ್ಲ ಅಂತ ಏನಿಲ್ವಲ್ಲ. ಏನ ಯುದ್ಧಾಯ ಮಹಾಂತಂ ಉದ್ಯೋಗಂ ಅಕಾರ್ಷೀತ್ ಇತ್ಯತ ಉಕ್ತಂ. ಇಲ್ದವರು ಯುದ್ಧಕ್ಕೆ ದೊಡ್ಡ ಉದ್ಯೋಗ ಮಾಡ್ತಾನೆ ಇರಲಿಲ್ಲ ಅವರು. ಅರ್ಥ ಆಯ್ತು, ಯುದ್ಧ ಮಾಡೋಕೆ ಹೊರಟಿರೋದೇ ಅದಕ್ಕೋಸ್ಕರ. ಮತ್ತೆ ಈಗ ಬರೋಕ್ಕೆ ಏನು ಕಾರಣ ಅಂದರೆ ಆಗಲೇ ಬರಬೇಕಾಗಿತ್ತು ಅಂತ ಅರ್ಥ. ಯುದ್ಧ ಶುರುವಾಗಿ ಮುಂಜೆ ಹಾಗೆಲ್ಲ ಯುದ್ಧ ಮಾಡಿ ಹೇಳಬೇಕಾಗಿ ಈ ಸಮಯದಲ್ಲಿ ಹೇಳೋದಿಲ್ಲ ಅಂತ ಹೇಳೋದ? ಅದಕ್ಕೆ ಸೇರೆಯೋರಿದೆ. ಅಕಸ್ಮಾತ್ ಗೊತ್ತಿದ್ರೆ ಸಡನ್ನಾಗಿ ಬಂದರೆ ಬೇರೆ ಮಾತು. ಯುದ್ಧ ವ್ಯವಸ್ಥಿತವಾಗಿ ನಡೆದಿರೋ ಯುದ್ಧ ಇದು. ಯಾರ ಮೇಲೆ ಅಂತ ಮೊದಲು ಅನೌನ್ಸ್ ಆಗಿದೆ ಈಗಾಗಲೇ. ಆಗಲೇ ಬರಬೇಕಾಗಿ, ಹಾಗೆ ಯುದ್ಧ ಮಾಡೋದಿಲ್ಲ ಅಂತ ಆಗಲೇ ಹೇಳಬೇಕಾಗಿ. ಈಗ ಕೆಡ್ತಾನೆ. ಮಹಾಪಕಾರ ಸ್ಮರಣೇನ ಅನುವರ್ತಮಾನೋಪಿ ಕೋಪೋ ಮೃದುಮಾನಸಾಂ ಬಾಂಧವಾದಿವೃತ್ತಿಕಾಲೇ ನಿವರ್ತತೆ ಸ್ನೇಹಶ್ಚ ಉತ್ಪದ್ಯತೆ ತತೋ ಮೋಹ ಇತಿ ಪ್ರಸಿದ್ಧಮೇವೇತಿ ಭಾವ ಅರ್ಜುನಸ್ಯ ಜ್ಞಾನಿತ್ವಾತ್. ಮಹಾಪಕಾರ ಸ್ಮರಣೇನ ಅನುವರ್ತಮಾನೋಪಿ ಕೋಪಃ ಮೃದುಮನಸಾಂ ಬಾಂಧವಾದಿವೃತ್ತಿಕಾಲೇ ನಿವರ್ತತೆ ಸ್ನೇಹಶ್ಚ ಉತ್ಪದ್ಯತೆ ತತೋ ಮೋಹ ಇತಿ ಪ್ರಸಿದ್ಧಮೇವೇತಿ ಭಾವ. ಒಳ್ಳೆ ಕಾರಣ ಕೊಟ್ಟರು. ಹೌದು, ಅರ್ಜುನಿಗೆಲ್ಲ ಗೊತ್ತಿತ್ತು. ಆದ್ರೆ ಗೊತ್ತಿದ್ದು ಯುದ್ಧ ಮಾಡದ, ಯಾತಕ್ಕೆ ಮಹಾಪಕಾರ ಮಾಡಿದ್ದಾರೆ ಅಂತ ಯುದ್ಧ. ಈಗ ಬಾಂಧವಾದಿ ಮೃತಿಕಾಲೇ ನಿವರ್ತತೆ. ಈಗ ಫೈನಲ್ ಸ್ಥಿತಿ ಬಂದ್ಬಿಡುದು. ಈಗೇನಾಯ್ತು ಆತನಿಗೆ? ಅಲ್ಲ, ಏನು ಬಂತು ಅಂತ ಕೇಳಿದರೆ ಆಜ್ಞೆ ಮೊದಲು ಜ್ಞಾನ ಇತ್ತು, ಈಗ ಜ್ಞಾನ ತಿರೋಧಾನ ಆಗಿಬಿಟ್ಟು ಇದು ಮೃದು ಮನಸ್ಸಿನ ಆಗ್ತಾರೆ. ಜ್ಞಾನ ತಿರೋಧಾನವಾಗಿ ಅದರಿಂದ ಮೋಹ ಬಂದು ಶೋಕ ಶುರುವಾಯಿತು. ಅಂದರೆ ಯಾರು ಯುದ್ಧ ಮಾಡ್ತೀನಿ ಅಂತ ಗೊತ್ತಿದ್ರು ಕೂಡ ನೋಡ್ಲಿಕ್ಕೆ ಹೊರಟಾಗ ಏನಾಗುತ್ತೆ? ಭಾರಿ ಸಿಟ್ಟಿ ಜಗ ನೋಡಿದ ತಕ್ಷಣ ಮನಸ್ಸು ಬದಲಾಯಿಸ್ಬಿಡ್ತಾರೆ. ಆ ಸ್ಥಿತಿ ನೋಡಿದ ತಕ್ಷಣ ಬದಲಾಯಿಸ್ತಾರೆ, ಆ ವ್ಯಕ್ತಿ ನೋಡಿದ ತಕ್ಷಣ ಬದಲಾಯಿಸ್ಬಿಡ್ತಾರೆ. ಮನುಷ್ಯನ ಸ್ವಭಾವ ಅದು. ಇದೆಲ್ಲ ನೆನಪಾಡ್ಕೊಂಡ್ರೆ ನಮ್ಮ ರಾಮದೇವರ ಕಥೆ ನೆನಪಾಗ್ತದೆ. ರಾಮದೇವರು ಏನು ಮಾಡಿದರು ಮೊದಲೇ ಸರತೆ? ವಾಲಿನ ಕೊಲ್ಲಿಲ್ಲ. ಕೊಲ್ತೀನಿ ಅಂತ ಕಳಿಸಿದ್ರು ಕೊಲ್ಲೇ ಇಲ್ಲ. ಆಗ ಸುಗ್ರೀವ ವಾಪಸ್ ಬಂದ, ಯಾಕೆ ಕೊಲ್ಲಿಲ್ಲ ಅಂತ ಕೇಳಿದ. ರಾಮದೇವರು ಏನು ಹೇಳಿಬಿಟ್ರಾಗ, ನೀವಿಬ್ಬರು ಒಂದೇ ರೀತಿ ಇದ್ದೀರಿ, ಯಾರು ವಾಲಿ ಯಾರು ಸುಗ್ರೀವ ಅದು ಗೊತ್ತಾಗಲೇ ಇಲ್ಲ. ನಾನೇನು ತಿಳ್ಕೊ ವಾಲಿ ಅಂತ ತಿಳ್ಕೊಂಡು ಹೊಡೆಯೋದು ನೀನಾಗಿರೋದು ಏನಪ್ಪ ಗತಿ ಅಂತ ಹೇಳಿದ. ಅದು ಜ್ವರ ಹೋಗ್ಕೊಂಡ್ಬಿಟ್ಟ ಸುಗ್ರೀವ. ಅದು ಆಚಾರ ಹೇಳ್ತಾರೆ, ನಿನ್ನೆ ದೇವರಿಗೆ ಅಜ್ಞಾನನ, ವಾಲಿ ಯಾರು ಗೊತ್ತಾ, ಸುಗ್ರೀವ ಯಾರು ಗೊತ್ತಾಗಿಲ್ಲ. ಅದಲ್ಲ ಕಾರಣ. ಏನು ಕಾರಣ ಅಂದರೆ ಇದೇ ಮಾತನ್ನು ಟೀಕಾರ ಬರೋದು. ಬಂಧುಗಳ ಮಧ್ಯದಲ್ಲಿ ಕೋಪ ಯಾವಾಗಲೂ ಕೂಡ ತುಂಬ ದಿವಸ ಇರೋದಿಲ್ಲ. ದೀರ್ಘ ಸಹೋದರಗತಃ ನಭವೇದ್ಯ ಕೋಪ. ಸಹೋದರರಲ್ಲಿ ತುಂಬ ಕಾಲ ವಿರೋಧ ಇರೋದಿಲ್ಲ. ಇದ್ರೂ ಕೂಡ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೇಜ. ಎಷ್ಟೇ ದೀರ್ಘವಾದ ಕೋಪ ಇದ್ರೂ ಕೂಡ ಯಾವುದೋ ಒಂದು ಕಾರಣದಲ್ಲಿ ಇಬ್ಬರು ಸರಿ ಹೋಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಪುನರಂತಕಾಲೇ ಪ್ರಾಯೋ ನಿವೃತ್ತಿ ಉಪಗಚ್ಚತಿ ತಾಪಕಶ್ಚ. ಅಂತ್ಯಕಾಲ ಬಂದಾಗ ನೋಡಿ, ಬಾಂಧವಾದಿ ಮೃತಿಕಾಲೇ, ಇನ್ನೇನು ಕೊನೆಯ ಸ್ಥಿತಿ ಬಂದ ಕಾಲಕ್ಕೆ ಭಾರಿ ಜಗಳಾಡ್ಬಿಟ್ಟಿರ್ತಾರೆ. ಕೊನೆ ಸೀರಿಯಸ್ ಸುದ್ದಿ ಬರುತ್ತೆ, ನೋಡಕ್ಕೆ ಹೋಗ್ತಾನೆ ಮತ್ತೆ ತಕ್ಷಣ. ಆಮೇಲೆ ಓಡಾಡ್ಬಿಡ, ಯೋ ಇಷ್ಟು ಸೀಗಾಯ್ತು, ಏನೋ ಮಾತು ಮಾಡಿಬಿಡ್ತಾನೆ. ಯಾಕೆ? ಅದು ಬಾಂಧವ್ಯ ಅಂಬೋದು ಆ ರೀತಿ ಮಾಡುತ್ತೆ. ಅರ್ಜುನನಿಗೆ ಕೇಳಿ ಯುದ್ಧದೆಲ್ಲ ಬಂದಿದ್ದಾಯ್ತೀನಿ. ಆ್ಯಕ್ಚುಲಿ ನೋಡಿದಾಗ ಏನೇ ಶುರು ಮಾಡಬೇಕಾದ್ರೆ ಆ ಒಂದು ಮೃದು ಮನ ಸಾಮ್ ಬಾಂಧವಾದಿ ಮೃತಿಕಾಲೇ ನಿವರ್ತತೆ ಸ್ನೇಹಸ್ಥ ಉತ್ಪತ್ತಿ. ಸ್ನೇಹ ಬಂದುಬಿಟ್ಟು ನಮಗೆ ರಾಜ್ಯ ಕೊಡಲಿಲ್ಲ, ಸಿಟ್ಟು ಬಂದಿತ್ತು. ಇವ್ರ ಮುಂದೆ ರಾಜ್ಯ ತಗೊಂಡು ಏನು ಮಾಡಬೇಕು ಪಾಪ, ವಿಶ್ವಾದಿಗಳ ಮುಂದೆ ರಾಜ್ಯರ ಅಂತೇಳಿ ಬಂದು ದಯವಿಟ್ಟು ಆಯ್ತು. ಹಾಗೊಂದು ಪ್ರಶ್ನೆ ಬಂತು. ಇದೆಲ್ಲ ನಮ್ಮಂಥವ್ರು ಹೇಳಿದ್ರೆ ಸರಿ. ಅರ್ಜುನ ಯಾರು? ಜ್ಞಾನಿ, ಇಂದ್ರಾವತಾರ ಅವನಿಗೆ ಅಂತ ಕೇಳಿ ಹೇಳ್ತಾರೆ. ಹೌದು, ತಾತೋ ಮೋಹ ಇತಿ ಪ್ರಸಿದ್ಧಮೇವೇತಿ ಭಾವ. ಅರ್ಜುನಸ್ಯ ಜ್ಞಾನಿತ್ವ ಮೋಹಜಾಲ ಸಮೃದ್ಧತ್ವ ಈಶ ದೇವೇತಿ ಮಂತವ್ಯಂ. ನೋಟ್ ಅದು, ಜ್ಞಾನಿಗೆ ಇದೆಲ್ಲ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಜ್ಞಾನಿಗಳಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಆಗುತ್ತೆ, ಹೆಚ್ಚಾಗೋದಿಲ್ಲ. ಮಹಾಜ್ಞಾನಿಗಳಿಗೆ ಏನಾಗೋದೇ ಇಲ್ಲ. ಅಜ್ಞಾನಿಗಳು, ಜ್ಞಾನಿಗಳು, ಮಹಾಜ್ಞಾನಿಗಳು, ಋಜುಗಳು ಮಲ್ಲ ಮಹಾಜ್ಞಾನಿಗಳು, ಏನಾಗೋದಿಲ್ಲ ಅವರಿಗೆ. ರುದ್ರಾದಿ ದೇವತೆಗಳು ಜ್ಞಾನಿಗಳಾದರೂ ಕೂಡ ಒಮ್ಮೊಮ್ಮೆ ಅಜ್ಞಾನ ಬಂದಾಗ ಮಾತ್ರ ಹಾಗಾಗುತ್ತೆ. ಅದು ತುಂಬ ದಿವಸ ಇರೋದಿಲ್ಲ, ಅವ್ರ ಅಫೆಕ್ಟು ಜಾಸ್ತಿ ಇರೋದಿಲ್ಲ, ಲೈಟಾಗಿ ಆಗುತ್ತೆ. ಅದು ಅಜ್ಞಾನಿಗಳಿಗೆ ತುಂಬ ಹೆಚ್ಚಾಗುತ್ತೆ. ಈ ಒಂದು ವಿಷಯ ನೋಡಿ, ಈ ಊಟಕ್ಕೆ ಕೂತಿರ್ತಾರೆ, ಸ್ವೀಟ್ ಕೇಳ್ತಿರ್ತಾರೆ, ಹಾಕಲಿಲ್ಲ ಸ್ವೀಟ್ನ. ದೊಡ್ಡವ್ರು ಕೂತಿದ್ದಾನೆ, ಚಿಕ್ಕ ಎಲ್ಲರೂ ಕೂತಿದ್ದಾರೆ, ಡಿಸಪಾಯಿಂಟ್ಮೆಂಟ್ ಎಲ್ರಿಗೂ ಆಗುತ್ತೆ. ಹಾಕ್ಲಿಲ್ಲ ಅಂತ ಹೇಳಿಬಿಟ್ಟು. ಆದ್ರೆ ದೊಡ್ಡವ್ರು ಏನ್ ಮಾಡ್ತಾರೆ, ಅದನ್ನ ಕಂಟ್ರೋಲ್ ಮಾಡ್ತಾರೆ. ಗೊತ್ತಾ, ಕೂಗೋದಕ್ಕೆ ಸಣ್ಣ ಮಗು ಜೋರಾಗಿ ಹತ್ಬಿಡುತ್ತೆ, ಜಗ ಓ ನನಗೆ ಹಾಕ್ಲೇ ಇಲ್ಲ, ನೀವು ದೊಡ್ಡವರಾಗ ಅಂಬೋದಿಲ್ಲ. ಏನ್ ಮಾಡ್ತಾರೆ ಅದನ್ನ, ಯಾಕೆ ಅವ್ರ ಮೆಚ್ಯೂರಿಟಿ ಸ್ವಲ್ಪ ಜ್ಞಾನ ಇರೋದ್ರಿಂದ ಕೂಗೋದು ಕಿರಿಚದೆಲ್ಲ ಮಾಡೋದಿಲ್ಲ, ಅಳೋದಿಲ್ಲ. ಚಿಕ್ಕ ಮಗು ಮಾತ್ರ ಓ ಹಾಗೆ ಕೂಗು ಕಿರಿಚಾಡ್ಬಿಡುತ್ತೆ, ಯಾಕೆ ಜ್ಞಾನ ಇಲ್ಲ ಅದಕ್ಕೆ. ಅದೇ ರೀತಿಯೇ ಸಾಮಾನ್ಯವಾಗಿ ಎಂಥ ದುಃಖದ ಪ್ರಸಂಗದಲ್ಲೂ ಕೂಡ ಚಿಕ್ಕವರು ರೆಸ್ಪಾಂಡ್ ಮಾಡ ಹಾಗೆ ದೊಡ್ಡವರು ಮಾಡೋದಿಲ್ಲ, ದೊಡ್ಡವ್ರು ಮಾಡ ಚಿಕ್ಕವರು ಮಾಡೋದಿಲ್ಲ. ಯಾಕೆ ಅವ್ರ ಮೆಚ್ಯೂರಿಟಿ ಏನು ಮಾಡುತ್ತೆ, ಅವರನ್ನು ಮೆಚ್ಯೂರಿಟಿ ಏನು ಮಾಡುತ್ತೆ, ಮನೆ ಯಜಮಾನ ಆಲಿಸ್ತಾರೆ. ಯಾಕೆ ಅಷ್ಟು ಜನ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅದು ಅವರೆಲ್ಲ ಏನಾಗ್ಬಿಡ್ತಾರೆ ಆ ಸಮಯದಲ್ಲಿ ದುಃಖಕ್ಕೊಳಗಾಗ್ತಾರೆ. ಅದಕ್ಕೋಸ್ಕರ ತಡ್ಕೋತಾರೆ. ದೊಡ್ಡವರಿಗೆ ತಡ್ಕೊಳ್ಳೋಕೆ ಏನು ಕಾರಣ, ಜ್ಞಾನ ಇರೋದೇ ಕಾರಣ. ಜ್ಞಾನ ಇರೋದ್ರಿಂದ ಕಣ್ಣು ತಡ್ಕೋತಾರೆ. ಇವತ್ತು ಇಂಜೆಕ್ಷನ್ ಕಂಡು ಮಗು ಡಾಕ್ಟರ್ ಓಡೋಗ್ಬಿಡು, ದೊಡ್ಡವ್ರು ಓಡೋಗ್ತಾರ ತರ ಓಡೋಗ್ಬಿಡುತ್ತೆ, ಅಳತ್ತೆ ಏನೋ ಮಾಡ್ತೀವಿ. ಹಾಗೆ ಮಾಡಕ್ಕೆ ಗೊತ್ತಿವ್ರಿ, ಇವ್ರಿಗೂ ನೋವಾಗುತ್ತೆ ಅದಕ್ಕೂ ನೋವಾಗುತ್ತೆ. ಇವ್ರ ನೋವಿಗೆ ಕಾರಣ ಗೊತ್ತು, ವಾಸಿ ಆಗಬೇಕು ಡಾಕ್ಟರ್ ಅದಕ್ಕೆ ಕೊಡ್ತಾ ಇದ್ದಾರೆ ಔಷಧಿ ತೊಗೋಬೇಕೆಲ್ಲ ಜ್ಞಾನ ಇರೋದ್ರಿಂದ ಕ್ಯೂ ನಿಂತು ಬರ್ತಾರೆ, ಮಗು ಹೋಗುತ್ತೆ. ಮತ್ತೆ ನೋವಾದರೂ ಕೂಡ ಕೂಗೋದು ಕಿರಿಚೋದು ಮಾಡೋದಿಲ್ಲ. ಆ ನೋವು ಏನಿದೆ ಒಂದು ಲಿಮಿಟ್ ಇದೆ, ಇಷ್ಟೇ ಚುಚ್ಚುತ್ತೆ. ಮಗು ಏನು ಮಾಡುತ್ತೆ, ಏನೋ ಮಾಡೇ ಬಿಡ್ತಾರೆ ಅಂತ ಭಾವನೆ, ಅಜ್ಞಾನ. ಅದಕ್ಕೆ ಎಲ್ಲೆಲ್ಲಿ ನಾವು ಅಜ್ಞಾನ ಇರುತ್ತೋ ಅಲ್ಲಿ ಶೋಕ, ಅದರಿಂದ ಮೋಹ ಶೋಕ ಬಂದೇ ಬರ. ಮೋಹ ಅಂದರೆ ಅಜ್ಞಾನದ ರಿಸಲ್ಟ್ ಅದು, ಗೊತ್ತಾಯ್ತಾ. ಅರ್ಜುನನಿಗೆ ಬಂತದು, ಅಜ್ಞಾನಿಗಳಿಗೂ ಮೋಹ ಬರುತ್ತೆ, ಜ್ಞಾನಿಗಳಿಗೂ ಮೋಹ ಬರುತ್ತೆ. ಅರ್ಜುನ ಜ್ಞಾನಿ, ಅವರಿಗೂ ಮೋಹ ಬಂತು. ಆದರೆ ಈಶದೇವ ಇತಿ ಮಂತವ್ಯಂ, ಈಶತ್ ಅಂದರೆ ಸ್ವಲ್ಪ, ಜ್ಞಾನಿಗಳಿಗೆ ಸ್ವಲ್ಪ ಆಗುತ್ತೆ, ದೊಡ್ಡವರಿಗೆ ಸ್ವಲ್ಪ ಆಗುತ್ತೆ, ಚಿಕ್ಕವರಿಗೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಅರ್ಜುನನಂಥ ಮಹಾಜ್ಞಾನಿಗೆ ಆ ಸಮಯದಲ್ಲಿ ಬಂತು, ಆದರೆ ಬಂತು ಅದಕ್ಕೆ ಕಾರಣ ಇದೇನೆ, ಇದು ಸಂಶಯ ಇಲ್ಲ. ಅದು ಬೇ ಮುಂದಿನ ಬಿ ಸಂಬಂಧಪಟ್ಟಿದ್ದಲ್ಲ. ಯೋಗ ಪರಮಾತ್ಮ ಕೊಡೋದು ಯಾಕೆ ಕೊಡ್ತಾನೆ, ಅದನ್ನು ಯಾತಕ್ಕೆ ಕೊಡ್ತಾನೆ ಪರಮಾತ್ಮ, ಅವ್ರ ಯೋಗ್ಯತೆ ನೋಡಿ ಕೊಡ್ತಾನೆ. ಆದ್ದರಿಂದ ಬರ್ತಾಳೆ, ನೀವು ಹೇಳಿದ ಮಾರ್ಸಿಷ್ಟು ಬಂತು, ಕೊಟ್ಟದ್ದು ಬೆಸ್ಟ್ ತಾನೆ. ಹೌದು, ಕೊಟ್ಟಪ್ಪ ಏನಿದೆ ಅವ್ರಿಗೆ ಬರೆದಿರ್ತಾನೆ ಆಧಾರ, ಗೊತ್ತಾಯ್ತಾ. ಮಾರ್ಕ್ಸ್ ಎಷ್ಟು ಬಂತು ಅಂತ ಕೇಳಿದರೆ ಎಷ್ಟು ತೊಗೊಂಡಿ ಅಂತ ಇವನು ಕೇಳ್ತಾರೆ, ಎಷ್ಟು ಕೊಟ್ರಿ ಅಂತ ಅವ್ರನ್ನ ಕೇಳ್ತಾರೆ, ಗೊತ್ತಾಯ್ತಾ. ಕೊಟ್ರಿ ಎಷ್ಟು ತೊಗೊಂಡು ಎಷ್ಟು ಅಂದರೆ ತೊಗೊಳ್ಳೋದು ಬರೆದಿದ್ದು ಇವನು. ಆ ವೇಲೆ ಇಟ್ಬಿಡೋದು ಅವನು, ಅವ್ನು ಮಾಡಬೇಕಾದ್ರೂ ಬೇಸಿಸ್ ಇದೆ. ಆ ಸುಮ್ಸುನೆ ವೇಲೆ ಇಟ್ಬಾಡೋದಲ್ಲಿ ಏನು ಮಾಡ್ತಾರೆ, ಬೇಸಿಸ್ ಇಟ್ಕೊಂಡಿರ್ತಾನೆ. ಫಸ್ಟಿಗೆ ಇಷ್ಟು ಉತ್ತರ ಬರೆದು ಎಷ್ಟು ಮಾರ್ಕ್ಸ್ ಕೊಡಬೇಕು, ಪರಮಾತ್ಮ ಲೆಕ್ಕ ಇಟ್ಕೊಂಡಿದ್ದಾನೆ. ಸ್ವರೂಪ, ಅನಾದಿಕರ್ಮ ಮತ್ತು ಪ್ರಯತ್ನ, ಮೂರು ನೋಡಿ ಫಲ ಕೊಡ್ತಾನೆ. ಆದ್ದರಿಂದ ಅವ್ರದ್ದು ರುಜುಗಳಿಗೆ ಅನಾದಿಕರ್ಮನೂ ಒಳ್ಳೆಯದು, ಪ್ರಯತ್ನ ಎ ಒನ್ನು, ಸ್ವರೂಪ ಅಂತೂ ನಂಬರ್ ಒನ್. ಆದ್ದರಿಂದ ಅವರಿಗೆ ದುಃಖ ಕೊಡೋ ಪ್ರಸಂಗನೇ ಬರೋದಿಲ್ಲ. ಉಳಿದವ್ರಿಗೆ ಸ್ವಲ್ಪ ನೋಡ್ಕೊಂಡು ಕೊಡ್ಲಕ್ಕೆ ಶುರು ಮಾಡ್ತಾರೆ. ಹಾಂ ಹೌದು, ಅವ್ರ ಇಂದ್ರ ರೂಪಕ್ಕೂ ಬರೋದು. ಬಡೆ ಸುರಿಸಿದ್ದು ಯಾರು, ಗೋವರ್ಧನ ಬರೋ ಬಡೆ ಸುರಿಸಿದ್ದು ಯಾರು, ಇಂದ್ರದೇವರೇ. ಅಜ್ಞಾನ ಬಂತಾ ಇಲ್ಲ ಅವರಿಗೆ. ಆದರೆ ರುಜುಗಳಿಗೆ ಮೂಲ ರೂಪಕ್ಕೂ ಅಜ್ಞಾನ ಇಲ್ಲ, ಅವತಾರ ರೂಪಕ್ಕೂ ಅಜ್ಞಾನ ಇಲ್ಲ, ಅದು ಗ್ರೇಟ್. ಅದು ಇವರಿಗೆ ಮೂಲ ರೂಪಕ್ಕಾಗಿ ಎರಡಕ್ಕೂ ಅಜ್ಞಾನ ಇದ್ದರೂ ಕೂಡ ಮೂಲ ರೂಪಕ್ಕೆ ಅಜ್ಞಾನ ಸ್ವಲ್ಪ ಕಡಿಮೆ, ಅವತಾರ ರೂಪಕ್ಕೆ ಜಾಸ್ತಿ, ಅದರಲ್ಲೇ ಇಂಟೆನ್ಸಿಟಿ ಅದು ತಿಳಿತಾ. ಆದರೆ ರುಜುಗಳಿಗೆ ಯಾವ ಹೆಸರು ಇಲ್ಲ, ಅರ್ಜುನಿಗೆ ಇಷ್ಟು ಈಗ ಬಂದಿದೆ. ಆದ್ದರಿಂದ ಇವೆಲ್ಲ ಇವೆಲ್ಲ ಯಾಕೆ ಯೋಚನೆ ಮಾಡಬೇಕು ಅಂದರೆ, ಅರ್ಜುನ ಜ್ಞಾನಿಯೋ ಅಜ್ಞಾನಿಯೋ, ಅಜ್ಞಾನಿ ಅಂದರೆ ಹೇಳಿ ಉಪಯೋಗ ಇಲ್ಲ, ಜ್ಞಾನಿ ಅಂದರೆ ವಿಷಾದ ಬರ್ಕೊಡ್ದಾಗಿತ್ತು, ಗೊತ್ತಾಯ್ತಾ. ಒಂದು ಉಭಯತಾಪಿ ಗೀತ ವೇಸ್ಟ್ ಅಂತ ಆಗ್ತಿತ್ತು. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳಿಗೂ ಬರುತ್ತೆ, ಆ ಬರೋ ಕಾರಣ ತೆಗೆದಾಕ್ಬಿಟ್ರೆ ಹೋಗ್ಬಿಡುತ್ತೆ. ಇವತ್ತು ರಾತ್ರಿ ಬೆಳಕೇ ಇಲ್ಲ, ಹಗಲು ಬೆಳಕಿಲ್ಲ, ರಾತ್ರಿ ಬೆಳಕಿಲ್ಲ ಅಂತಕ್ಕೆ ಸೂರ್ಯನೇ ಇಲ್ಲ, ಹಗಲು ಬೆಳಕಿಲ್ಲ ಅಂತಕ್ಕೆ ಸೂರ್ಯನಿಂದ ಮೋಡ ಬಂದುಬಿಟ್ಟಿದೆ, ಮೋಡ ಬಂದಿದ್ದಕ್ಕೆ ಬ್ಲಾಕ್ ಆಗಿಬಿಟ್ಟಿದೆ. ಬಟ್ ಎಷ್ಟೊತ್ತಿರುತ್ತೆ ಮೋಡ, ಸ್ವಲ್ಪ ಹೊತ್ತಿಂದ ಹೋಗ್ಬಿಡೋ. ರಾತ್ರಿ ಆದರೆ ಸೂರ್ಯನೇ ಇಲ್ಲ, ಅದರಿಂದಾಗಿನೆ ಆ ಜ್ಞಾನನೇ ಇಲ್ಲ. ಜ್ಞಾನನೇ ಇಲ್ಲದವರಿಗೆ ಏನು ಹೇಳಿದ್ರು ಜ್ಞಾನ ಬರೋದಿಲ್ಲ. ಆದರೆ ಸ್ವಲ್ಪ ಜ್ಞಾನ ಇದ್ದವ್ರಿಗೆ ನಿನ್ನ ಸರಿಸಿಬಿಟ್ರೆ ಮೋಡ ಸರಿಸಿದ್ರೆ ಏನಾಗುತ್ತೆ, ಕ್ಲಿಯರ್ ಆಗಿ ಕಾಣುತ್ತೆ ಅಷ್ಟೇ. ಮೋಡ ಸರಿಸಿದ ತಕ್ಷಣ ಯಾಕೆ ಕ್ಲಿಯರ್ ಆಗುತ್ತೋ, ಅರ್ಜುನ ಏನು ಬಂದಿದೆ ಈಗ, ಮೋಡ ಬಂದ ಬಂದ ಮೋಹ ಮೋಡ ಮೋಹ ಬಂದ ಬಂದಿದೆ ಹೊರತು ಆತನಿಗೆ. ಇದು ದುರ್ಯೋಧನಾದಿಗಳಿಗೆ ಏನಾಗಿದೆ ಅಂದರೆ ಕತ್ತಲು ಅವರಿಗೆ, ಅವ್ರ ಮೋದ ಒಳಗೆ ಕತ್ತಲಾದ್ರಿಂದ ಅವ್ರು ಎಷ್ಟು ಹೇಳಿದ್ರೆ ತಿಳಿಯೋದೇ ಇಲ್ಲ. ಅವ್ರಿಗೆ ವಿಶ್ವರೂಪ ತೋರಿಸಿದ್ರು ದುರ್ಯೋಧನೆ ಕಾಣಲೂ ಇಲ್ಲ ತಿಳಿಲೂ ಇಲ್ಲ, ಯಾಕೆ ಸ್ವರೂಪನೇ ಇಲ್ಲ. ಕುರುಡನಿಗೆ ಅವ್ರು ಯಾವ ದೀಪನೂ ಕಾಣಿಸೋದಿಲ್ಲ, ಸೂರ್ಯನೂ ಕಾಣಿಸೋದಿಲ್ಲ. ಆದರೆ ಕಣ್ಣಿದ್ದವನಿಗೆ ಕಣ್ಣಲ್ಲಿ ಏನೋ ಬಿದ್ದಿತ್ತು, ಬಿಚ್ಕೊಂಡಿದ್ದ ಸ್ವಲ್ಪ ಕಾಣಲಿಲ್ಲ, ಅದು ತಗೊಂಡೆ ಸರಿ ಹೋಯ್ತು. ಕಣ್ಣಲ್ಲಿ ಧೂಳು ಬಿದ್ದಾಗ ಅಷ್ಟೊತ್ತು ಕಣ್ಣು ಬಿಚ್ಕೊಂಡು ಕಾಣೋದಿಲ್ಲ ಅವನಿಗೆ, ಧೂಳು ತೆಗೆಸ್ಟ್ ಏನಾಗುತ್ತೆ, ಕ್ಲೀನ್ ಆಗಿ ಕಾಣುತ್ತೆ. ಈಗ ವಿಷಾದದ ಮೋಹದ ಧೂಳು ಬಿದ್ದಿತ್ತು, ತೆಗೆದ ಸರಿ ಹೋಯ್ತು ಅಷ್ಟೆ. ಅನಾದಿ ಕರ್ಮ ಅಂದ್ರೆ ಅದೇ, ಗೊತ್ತಾಯ್ತಾ. ಅನಾದಿ ಕರ್ಮ ಹೇಳಿದ್ದೇನೀಗ, ಆದಿ ಇಲ್ಲದ್ದು ಅಂದ್ರೆ ಅನಾದಿ. ಸೃಷ್ಟಿ ಬರೋದಕ್ಕಿಂತ ಮುಂಚಿದ ಕೂಡ ಅನಾದಿನೇ, ಗೊತ್ತಾನೆ. ಯಾವುದೋ ಒಂದು ಒಟ್ಟು ಕರ್ಮ ಇದೆ, ಅನಾದಿ ಕರ್ಮ. ಜೀವ ಅಂದಮೇಲೆ ಏನಿರ್ಬೇಕು ಅವನಿಗೆ, ಅದು ಕರ್ಮ ಮಾಡಲೇಬೇಕು. ಜಾನಾತಿ ಇಚ್ಛತಿ ಯತತಿ, ಮೂರಿದ್ದೇ ಇದೆ. ಯತ್ನ ಅನ್ನೋದು ಕರ್ಮ, ಅದು ಅನಾದಿ ಕರ್ಮ ಇದ್ದೇ ಇದೆ. ಸುಮ್ಮನೆ ಕೂತ ಕಾಲಕ್ಕೆ ಕೂಡ ನಮಗೇನೇನು ಮನಸ್ಸಲ್ಲೇ ಕರ್ಮ ಮಾಡ್ತಿರ್ತಾರೆ, ಸುಮ್ಮನೆ ಕೂತ ಕಾಲಕ್ಕೆ ಮುಂದೆ ಬರುತ್ತೆ, ಇದರಲ್ಲೇ ಬರುತ್ತೆ. ಕರ್ಮೇಣೇ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಫರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಮುಚ್ಯತೆ. ಅದು ನೋಡೋದು ಕರ್ಮ ಮಾಡಿಲ್ಲ ಅಂತ ಕಾಣುತ್ತೆ. ಅದು ನಿಜವಾಗ್ಲೂ ವಿದ್ಯಾರ್ಥಿ 100 ಜನ ಓದ್ತಾ ಕೂತಿದ್ದಾರೆ, ಸುಮ್ಮನೆ ಶಬ್ದನೇ ಇಲ್ಲ ಯಾರ್ದು ಕೂಡ, ಸುಮ್ಮನೆ ಕೂತಿದ್ದಾರಾ? ಮನಸ್ಸಲ್ಲಿ ಓದ್ತಾ ಕೂತಿದ್ದಾರೆ. ಪರೀಕ್ಷಾಲೆಯಲ್ಲಿ ಎಲ್ಲ ಸುಮ್ಮನೆ ಕೂತ ಕಾಣಿಸುತ್ತೆ, ಒಂದು ವಾಯ್ಸೇ ಇಲ್ಲ. ಎಷ್ಟು ಅದು ರಿಸಲ್ಟ್ ಗೊತ್ತಾಗೋದೇ ಆಗ ಗೊತ್ತಾಗ್ತ ಬರೆದ್ರೆ ತಾನೇ ಗೊತ್ತಾಗೋದು. ಎರಡು ಆಗಲೂ ಕೂಡ ಕರ್ಮ ಇದೆ. ಅದು ಹೆಚ್ಚದ ಅಂತ ಹೇಳಿದ್ದಾರೆ. ಪ್ರಾರಬ್ಧ ಬರೋದು ಅಪ್ರೋಕ್ಷ ಜ್ಞಾನ ಬಂದ ಮೇಲೆ. ಹಿಂದೆ ಅಂದ್ರೆ ಪ್ರಾರಬ್ಧ, ಆ ಕಾಲಕ್ಕೆ ಏನ್ ಮಾಡ್ತಿರ್ತಾರೋ ಅದು ಹಿಂದಿಂದಲ್ಲ, ಆ ಕಾಲಕ್ಕೆ ಮಾಡೋದು ಪ್ರಾರಬ್ಧ. ಪ್ರಾರಬ್ಧ ಪ್ರಾರಂಭವಾದದ್ದು, ಪ್ರಾರಬ್ಧ ಪ್ರಾರಂಭ ಪ್ರಾರಬ್ಧ. ಅಪ್ರೋಕ್ಷ ಜ್ಞಾನ ಕಾಲಕ್ಕೆ ಏನು ಅನುಭವಿಸೋ ಪ್ರಾರಂಭ ಮಾಡಿರ್ತಾರೆ ಅದು ತುಂಬ ಸತ್ತು ಹೇಳಿದೆ ಮಾತನ್ನು. ಗೊತ್ತಾಯ್ತಾ? ಇವತ್ತು ನಿಮಗೆ ಪೆನ್ಷನ್ ಡಿಕ್ಲೇರ್ ಮಾಡಬೇಕಾದ್ರೆ ಅವನು ಜಾಯ್ನಿಂಗ್ ಟೈಮ್ನಲ್ಲಿ ಸ್ಯಾಲ್ರಿ ತಗೊಳ್ಳೋದಿಲ್ಲ. ಯಾವ ಸ್ಯಾಲ್ರಿ ತಗೊಳ್ತಾರೆ? ಫೈನಲ್ ಲಾಸ್ಟ್ ರಿಟೈರ್ಮೆಂಟ್ ಟೈಮ್ನಲ್ಲಿ ಸ್ಯಾಲ್ರಿ ತಗೋತಾರೆ. ಸೊ ಅದೇ ಅದು ಅವನಿಗೆ ಹೇಗೆ ಸ್ಯಾಲ್ ಬೇಸಿಸ್ ಆಗುತ್ತೋ ಅಪರೋಕ್ಷ ಜ್ಞಾನ ಕಾಲಕ್ಕೆ ಏನು ಕರ್ಮ ಮಾಡ್ತಾರಲ್ಲ ಅದು ಪ್ರಾರಬ್ಧ ಕರ್ಮ. ಹೌದು, ಏನಾಗಲಿಲ್ಲ. ಹಾ ಹೌದು, ಅದಕ್ಕೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಹೌದು, ಯಾವ್ದು ಗೊತ್ತಿರ್ಬೇಕು ಅದು ಗೊತ್ತಿಲ್ಲದೆ ಹೋದ್ರೆ ಕುರುಡ ಅಂತ ಬೇರೆ ಗೊತ್ತಿರಬಹುದು, ಹೋಗ್ತಿರ್ತಾನೆ ಎಲ್ಲೋ ಬಿದ್ದು ಬಿಡ್ತಾನೆ. ಕಣ್ಣಿಲ್ವಾ ನಿಂಗೆ ಕುರುಡ ಅಂತ ಕೇಳ್ದ? ಕಣ್ಣಿದ್ರು ಕುರುಡ ಬಿದ್ದರೆ ಪಾಪ ಓ ಹೌದಾ ಅಂತ ಹೇಳಿದ. ಕಣ್ಣಿದ್ರು ನಿಂಗೆ ಕಣ್ಣಿಲ್ವಾ ನಿಂಗೆ ಅಂತ ಕೇಳ್ದ? ಅದು ಕಾಣಬೇಕಾದ ಕಾಣದೆ ಹೋದ್ರೆ ಕುರುಡ ಅಂತಾನೆ ಹೆಸರು. ಅದೇ ಹೇಳ್ತಿರೋದು, ಮನಸ್ಸಿಲ್ಲದೆ ಜೀವ ಇಲ್ಲ. ಸೊ ಅವ್ರು ಕರ್ಮ ಮಾಡ್ತಾನೆ ಇರ್ತಾನೆ ಪ್ರತಿ ಕ್ಷಣದಲ್ಲೂ. ನಹಿ ಕಶ್ಚಿತ್ ಕ್ಷಣಮಿ ಜಾತು ತಿಷ್ಠತಿ ಅಕರ್ಮಕೃತ್. ಎವ್ರಿ ಮೊಮೆಂಟ್, ಈಚ್ ಆ್ಯಂಡ್ ಎವ್ರಿ ಫ್ರಾಕ್ಷನ್ ಆಫ್ ಎ ಮೊಮೆಂಟ್ ಜೀವ ಏನ್ ಮಾಡ್ತಿರ್ತಾನೆ? ಕರ್ಮ ಮಾಡ್ತಾನೆ ಇರ್ತಾನೆ. ವಾಯುದೇವರು ಎಲ್ಲರೂ ಇರ್ತಾರೆ. ವಾಯುದೇವರು ಯಾವ ಕಾಲಕ್ಕೆ ಇಲ್ಲದ ಜೀವ ಸತ್ತೋ ಬಿಡ್ತಾರೆ. ಹೌದು, ಅಲ್ಲೇ ಅವರು ಅಲ್ಲಿ ಎಲ್ಲಿದ್ದಾರೆ? ಜೀವರು ಎಲ್ಲಿದ್ದಾರೆ? ಆಗ ಅವರು ಉದರದಲ್ಲೇ ಇರೋದು, ಒಂದೇ ಕಂಪಾರ್ಟ್ಮೆಂಟ್ ಇದ್ದಾರಲ್ಲ. ಇವರೊಂದೊಂದು ಅವರೊಂದು ಕಡೆ ಇಲ್ವಲ್ಲ, ಅಲ್ಲ ಮಹಾಲಕ್ಷ್ಮಿ ಮಾತ್ರ ಇದೆ ಹೊರಗಿರೋದು, ಇಬ್ರು ಜೊತೆಗಿದ್ದಾರೆ. ಉಡ್ದವರೆಲ್ಲ ಅಷ್ಟೆಲ್ಲ ಜಠರೇ ನಿಧಾಯ. ಆಯ್ತಾ? ಈಗ ನೋಡಿ, ಬರೀ ಈಶಾದೇವಿ ಇತಿ ಮಂತವ್ಯಂ ಭಗವ ಇದ್ರಲ್ಲಿ ಒಟ್ಟು ಏನು ತಾತ್ಪರ್ಯ ತಿಳ್ಕೊಬೇಕು ಅಂದರೆ, ಜ್ಞಾನಿಗಳಿಗೂ ಕೂಡ ಕರ್ಮಾದಿಗಳ ವಶಾತ್ ಅಜ್ಞಾನಾದಿಗಳು ಬರುತ್ತೆ. ಆದರೆ ಅಜ್ಞಾನಿಗಳಷ್ಟು ಅವರಿಗೆ ಸೀರಿಯಸ್ ಆಗಿರೋದಿಲ್ಲ. ಅಷ್ಟೇ, ಅರ್ಜುನಿಗೆ ಒಂದು 10 ನಿಮಿಷ ಹೇಳಿದ್ರೆ ಹೊರಟೋಯ್ತು. ತುಂಬ ಚಿಕ್ಕ ದೊಡ್ಡವರಿಗೆ ಒಂದು 5 ನಿಮಿಷ ಹೇಳ್ತಾ ಇರ್ತೇವೆ, ಅರ್ಥ ಚಿಕ್ಕವರಿಗೆ ಮೊದಲಿಂದ ಹೇಳಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ಅರ್ಜುನ್ ಆ ಸ್ಟೇಜಲ್ಲಿದ್ದಾನಾದ್ರಿಂದ ಜ್ಞಾನಿಗಳಿಗೆ ತಿರೋಧಾನ ಅಂತ ಕರೀತಾರೆ. ಮರವು ಬರುತ್ತಾ ಇಲ್ಲ, ಈಗ ಪ್ರೊಫೆಸರ್ ಲೆಕ್ಕ ಮಾಡ್ತಾ ತಪ್ಪು ಮಾಡಿಬಿಡ್ತಾರೆ. ಹುಡುಗ ಹೇಳ್ತಾರೆ ಸರ್ ಅಲ್ಲಿ, ಆಮೇಲೆ ಆನ್ಸರ್ ಬರ್ತಾ ಇಲ್ಲ ಅವನಿಗೆ, ಸರ್ ಅಲ್ಲಿ ಪ್ಲಸ್ ಹಾಕಿದ್ದೀರಿ ಅದಕ್ಕೆ ಬಂದಿಲ್ಲ ಅಂತ. ಓ ಗುಡ್ ಅಂತ ಅದು ಅಂದಾಗ ಇವ್ನು ಪ್ರೊಫೆಸರ್ ಅವ್ರು ಸ್ಟೂಡೆಂಟ್ ಏನೂ ಆಗೋದಿಲ್ಲ. ಪ್ರೊಫೆಸರ್ ಆಕಸ್ಮಿಕ ಮಾಡಿದ ತಪ್ಪು ಅಷ್ಟೇ, ಅದು ಹುಡುಗ ಹುಡುಗರು ಏನೂ ಗೊತ್ತಿಲ್ಲ, ಅದೊಂದು ಗೊತ್ತಾಯ್ತು ಅಷ್ಟೇ. ಅದು ಮಾತ್ರಕ್ಕೆ ಎಕ್ಸ್ಚೇಂಜ್ ಆಗೋದಿಲ್ಲ. ಬಟ್ ಪ್ರೊಫೆಸರ್ ತಪ್ಪು ಮಾಡಿದ್ದು ಹೌದಲ್ಲ, ಏನಾಯ್ತಾನ ಅವನಾಗ? ಓ ಗುಡ್ ಅಂತ, ಥ್ಯಾಂಕ್ಸ್ ಅಂತ ಹೇಳ್ದ. ಆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಗುರು ಗುರು ಶಿಷ್ಯ ಶಿಷ್ಯನೇ, ಅದರಿಂದ ದೋಷ ಅಲ್ಲ. ಇವತ್ತು ತಪ್ಪು ಮಾಡ್ಬೇಕಾದ್ರೆ, ಇವತ್ತು ಇನ್ನೂ ಹೇಳೋದಾದ್ರೆ, ಮೇಜರ್ ಆಕ್ಸಿಡೆಂಟ್ ಮಾಡೋದು ಯಾರು? ಎಕ್ಸ್ಪರ್ಟ್ ಡ್ರೈವರ್, ಎಕ್ಸ್ಪರ್ಟ್ ಡ್ರೈವರ್. ಯಾಕಂದ್ರೆ ಮೇಜರ್ ಇವ್ ಎಲ್ಬೋಟ್ನವ್ರಿಗೆ ಹೈವೇ ಬಿಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾಟ್ ಅಲೋಡ್, ಗ್ರೌಂಡಲ್ಲಿ ಓಡಾಡಬೇಕು. ಅದು ಹೈವೇ ಆಕ್ಸಿಡೆಂಟ್ಗಳೇ ಎಕ್ಸ್ಪರ್ಟ್ ಡ್ರೈವರ್ ಮಾಡೋದೆ. ಸೊ ದೊಡ್ಡ ದೊಡ್ಡ ತಪ್ಪು ಮಾಡೋದೆಲ್ಲ ಯಾರು ಅಂದರೆ, ಮಹಾಜ್ಞಾನಿಗಳೇ ದೊಡ್ಡ ತಪ್ಪು ಮಾಡೋದು. ದೊಡ್ಡ ಭಾರಿ ಸರಿ ಮಾಡೋದು ಅವರೇ, ಭಾರಿ ತಪ್ಪು ಮಾಡೋದು ಅವರೇ. ಏನಾ ಯಾಕಿಲ್ಲ, ಅಪರೋಕ್ಷ ಜ್ಞಾನ ಬಂದಿರೋದ್ರಿಂದ ಪಾಪ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ಬಿಡುತ್ತೆ. ಕಡೆಯ ಶಕ್ತಿ ಇದೆ ಅವರಿಗೆ, ಹುಡುಗರಿಗೆಲ್ಲ ಅದಿರೋದಿಲ್ಲ. ಅದು ಇದಾನಿ ಮಗು ದೊಡ್ಡ ಮನುಷ್ಯ ಬಟ್ಟೆ ಕೊಳಂಗ್ ಮಾಡ್ಕೊಂಡ, ಅದು ಒಗೆದು ಕ್ಲೀನ್ ಮಾಡ್ಕೊಡೋಕ್ಕೂ ಬರುತ್ತೆ ಅವನಿಗೆ. ಅರ್ಥ ಒಗೆದು ನೀಟಾಗಿ ಕ್ಲೀನ್ ಮಾಡಿ, ಮಗುಗೆ ಎರಡೂ ಬರೋದಿಲ್ಲ. ಮಗು ಕೊಳೆಯರೆ ಅಳ್ತಾ ಕೊಡುತ್ತೆ, ಸರಿ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಸೊ ಸಾಮಾನ್ಯರಿಗೆ ಒಳಗೆ ತೆಕ್ಕೊಳ್ಳೋಕ್ಕೂ ಬರೋದಿಲ್ಲ, ಪಾಪ ಕಳ್ಕೊಳ್ಳೋಕ್ಕೂ ಬರೋದಿಲ್ಲ, ಭಾರಿ ದೊಡ್ಡ ಪಾಪ ಮಾಡೋಕ್ಕೂ ಆಗೋದಿಲ್ಲ ಅವ್ರಿಗೆ. ಜ್ಞಾನಿಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದು ಅದೇ ಬೇರೆ, ಅದು ಆನಂದ ಹರಾಸ ಆಗೋದು ಇದಕ್ಕೆಲ್ಲ ಅಲ್ಲ. ಭಾರಿ ಭಾರಿ ತಪ್ಪು ಮಾಡಿದಾಗ, ಸೋತಮ ದ್ರೋಹ ಮಾಡಿದಾಗ ಆಗುತ್ತೆ, ಬೇರೆ ಪಾಪಕ್ಕೆಲ್ಲ ಆನಂದ ಹರಾಸ ಆಗೋದಿಲ್ಲ. ಭಗವಾನ್ ವಾಚ ಇತ್ಯನಂತರಂ ಶೇಷಮಾಹ ಕೈಶ್ಚನ ಇತ್ಯಾದಿನ ದೃಷ್ಟೇ ಮಂ ಸಜನಂ ಕೃಷ್ಣ ಕೈಶ್ಚನ. ಎಲ್ಲಿದೆ ಇದು? ಇದು ಭಾವದೀಪ. ಈ ಇಷ್ಟೆಲ್ಲ ಮುಗಿದು ಈ ಮುಖ್ಯ ಶುರು ಮಾಡ್ತಾರೆ ಆಚಾರ್ಯ. ಎಲ್ಲಿಂದ ಶುರು ಮಾಡ್ತಿದ್ದಾರೆ? ಈಗ ಒಂದು ಪ್ರಶ್ನೆ ಬಂತು, ಪ್ರಿಂಟ್ ಮಾಡಿದಾಗ ಏನು ಮಾಡಿದ್ದಾರೆ ಅಂದರೆ, ಆಚಾರ್ಯ ಭಾಷ್ಯ ಬರೋದು ಮುಂದೆ, ಇವರು ಮೊದಲೇ ಅಧ್ಯಾಯ ಕೂಡ ಅರ್ಥ ಆಗೋದಕ್ಕೋಸ್ಕರ ಕೆಲವರು ವ್ಯಾಖ್ಯಾನಗಳನ್ನೆಲ್ಲ ಹಾಕಿದ್ದಾರೆ. ಗೊತ್ತಾಯ್ತಾ? ಪಾಂಗ್ರಿ ಆಚಾರ್ಯ ಕೆಲವು ವ್ಯಾಖ್ಯಾನ ಬರೆದಿದ್ದಾರೆ, ಅದೆಲ್ಲ ಹಾಕಿದ್ದಾರೆ. ಅದು ಮಾಡಿದ್ರೆ ಭಾಷ್ಯ ತುಂಬ ಲೇಟ್ ಆಗುತ್ತೆ, ಅದು ಬೇಡ. ಸೀದಾ ಇದಕ್ಕೆ ಹೋಗೋಣ. ಅಂದರೆ ಗೀತಾವಿರುತ್ತಿ ಓದ್ಬೇಕಾದ್ರೆ ಓದಿದ್ದೇವೆ ಅದನ್ನೆಲ್ಲ. ಗೀತಾವಿರುತ್ತಿ ಓದ್ಬೇಕಾದ್ರೆ ಓದಿರೋದ್ರಿಂದ ಅದೀಗ ಬೇಡ, ಅದು ಇದಕ್ಕೆ ಬರೋಣ. ಯಾವುದಕ್ಕೆ? ನೇರ ಆಚಾರ ಭಾಷ್ಯಕ್ಕೆ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಶ್ರೀ ಭಗವಾನುವ ಗೀತಾ ಅವ್ರ ಪುಸ್ತಕ ಇದ್ದವ್ರು ಫಾಸ್ಟ್ ಆಗಿ ಓದ್ಕೊಂಡ್ರೆ ಜ್ಞಾಪಕ ಆಗುತ್ತೆ, ಮನೆಯಲ್ಲಿ ಓದ್ಕೊಂಡ್ಬಂದ್ರೆ ಸರಿ. ಶ್ರೀ ಭಗವಾನುವಾಚ ಅಶೋಚ್ಯಾನ್ ಅನ್ವಶೋಚ ತ್ವಂ ಪ್ರಜ್ಞಾವಾದಾನ್ ಚ ಭಾಷಸೆ ಗತಾಸೂನ್ ಅಗತಾಸೂನ್ ಚ ನ ಅನುಶೋಚಂತಿ ಪಂಡಿತಾಹ. ಇದಿಷ್ಟು ಪದವಿಭಾಗ. ಅಶೋಚ್ಯಾನ್ ಇದರಲ್ಲಿ 81ನೇ ಪುಟ, ಇದರಲ್ಲಿ 81ನೇ ಪುಟ ಈ ಪುಸ್ತಕದಲ್ಲಿ. ಅಶೋಚ್ಯಾನ್ ಅನು ಅನ್ವಶೋಚ ತ್ವಂ, ಕೃಷ್ಣನ ರಿಮಾರ್ಕ್ ಇದು. ಶ್ರೀ ಭಗವಾನ್ ಏನು ಹೇಳ್ತಾ ಇದ್ದಾನೆ ಭಗವಾನ್ ಅಂದರೆ, ಅಶೋಚ್ಯಾನ್ ಶೋಕಕ್ಕೆ ಅರ್ಹರು ಶೋಚ್ಯರು, ಶೋಕಕ್ಕೆ ಅನರ್ಹರು ಅಶೋಚ್ಯರು. ಗ್ರಾಹ್ಯ ಅಗ್ರಾಹ್ಯ ಅಂತೀವಲ್ಲ ಹಾಗೆ. ಗ್ರಾಹ್ಯ ಅಂದ್ರೇನು? ಗ್ರಹಣಕ್ಕೆ ಯೋಗ್ಯವಾದದ್ದು ಗ್ರಾಹ್ಯ, ಗ್ರಹಣಕ್ಕೆ ಯೋಗ್ಯವಾದದ್ದು ಅಗ್ರಾಹ್ಯ, ಶೋಕಕ್ಕೆ ಯೋಗ್ಯವಾದದ್ದು ಶೋಚ್ಯ, ಯೋಗ್ಯರಾದವರು ಶೋಚ್ಯರು, ಶೋಕಕ್ಕೆ ಅಯೋಗ್ಯರಾದವರು ಅಶೋಚ್ಯರು. ಅರ್ಜುನ, ನೀನು ಅಶೋಚ್ಯರನ್ನು ಕುರಿತು ಶೋಕ ಮಾಡ್ತಾ ಇದ್ದಿ, ಅದು ಯಾರು ಶೋಕಕ್ಕೆ ಅರ್ಹರಲ್ಲವೋ ಅವ್ರ ಬಗ್ಗೆ ಶೋಕಿಸ್ತಾ ಇದ್ದಿ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಶೋಕಿಸಬೇಕಾದವ್ರ ಬಗ್ಗೆ ಶೋಕಿಸಿದರೆ ತಪ್ಪಲ್ಲ, ಯಾರ ಬಗ್ಗೆ ಶೋಕಿಸಬಾರ್ದು ಅವ್ರ ಬಗ್ಗೆ ಶೋಕಿಸಿದರೆ ಅದು ತಪ್ಪು. ಉದಾಹರಣೆಗೆ, ಫಸ್ಟ್ ರ್ಯಾಂಕ್ ಹುಡುಗ ಫೇಲ್ ಆಗಿಬಿಟ್ಟ, ಕಂಡವರು ಪ್ರೊಫೆಸರ್ ಸಮೇತ ಏನಂತಾರೆ, ಐ ಆಮ್ ಸಾರಿ ಯಾಕೆ ಹಾಗಾಯಿತು ಅಂತ ಕೇಳ್ತಾರೆ. ಯಾಕೆ? ಫೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಯಾವುದೋ ಕಾರಣಕ್ಕೆ ಫೇಲ್ ಆಗಿಬಿಟ್ಟಿದ್ದಾನೆ ಪಾಪ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಅದ್ರ ಬಗ್ಗೆ ಸಿಂಪತಿ ಇದು ಮಾಡ್ತಾರೆ, ಸ್ವಲ್ಪ ಸಮಾಧಾನ ಮಾಡ್ತಾರೆ. ಆದರೂ ಎಂದು ಕ್ಲಾಸ್ಗೂ ಬಂದು ಎಲ್ಲದರಲ್ಲೂ ಫೇಲೇ, ಅವ್ರು ಫೇಲ್ ಆದರೆ ಎದ್ದು ಪಾಸ್ ಆಗಿದ್ದ ಅಂತ ಕೇಳ್ತಾರೆ. ಅವ್ರು ಏನಂತಾರೆ, ಯು ಡಿಸರ್ವ್ಡ್ ಇಟ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಯು ಡಿಸರ್ವ್ಡ್ ಇಟ್, ಇವರಿಗೆಲ್ಲ ಯು ಡಿಡಂಟ್ ಡಿಸರ್ವ್ ಇಟ್ ಅಂತ ಹೇಳ್ತಾರೆ. ಅಂದರೆ ಶೋಕಕ್ಕೆ ಅರ್ಹರಾದವರ ಬಗ್ಗೆ ಶೋಕ ಪಟ್ಟರೆ ಒಳ್ಳೆಯದು. ದುರ್ಯೋಧನಾದಿಗಳ ಬಗ್ಗೆ ಅಳ್ತಾ ಇದ್ದೆ, ಆ ಶೋಕಕ್ಕೆ ಅರ್ಹರವರು. ಮತ್ತೆ ವೀರಪ್ಪನ ಸತ್ತ ಅಂತ ಅಳ್ತಾ ಕೂತ್ಕೊಂಡು ಏನರ್ಥ ಅದಕ್ಕೆ? ಯಾಕೆ ಅವ್ರ ಬಗ್ಗೆ ಶೋಕ ಮಾಡಿದ ಏನರ್ಥ? ತಪ್ಪನ್ನು ಪ್ರೊಟೆಸ್ಟ್ ನಾವು ಸಪೋರ್ಟ್ ಮಾಡ್ತೀವಿ ಅಂತಾಗ ಪಾಪಿಗೆ ಒಳ್ಳೆ ಶಿಕ್ಷೆ ಆಯ್ತು. ಏನಂತಾರೆ ಅದಕ್ಕೆ? ಪಾಪಿಗೆ ಒಳ್ಳೆ ಶಿಕ್ಷೆ ಆಯಿತು ಅಂತಾರೆ. ಅದಕ್ಕೇನನ್ನಬಾರ್ದು, ಪಾಪ ಕೊಲ್ಲಬಾರ್ದಾಗಿತ್ತು ಹಿಡಿಬಾರ್ದಾಗಿತ್ತು ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಕೊಲ್ಲಬಾರ್ದಾಗಿತ್ತು ಹಿಡಿಬಾರ್ದು ಹೇಗೆ ಹೇಳೋದಿಲ್ವೋ, ಆದರೆ ಯೋಗ್ಯರಿಗೆ ಕೊಡ್ದಾಗ ಏನಾಯ್ತು, ಹಾಗಾಯ್ತು, ಭಾರಿ ಅನ್ಯಾಯ, ಆಗಬಾರ್ದಾಗಿತ್ತು ಪಾಪ. ಹೌದು, ಮಾತೃ ಪಿತೃದೇವ. ಹೌದು, ಅದರೆಲ್ಲ ಕೃಷ್ಣ ಉತ್ತರ ಕೊಡ್ತಾನೆ. ಈಗ ಏನಂತ ಅವರೆಲ್ಲ ಹೇಳ್ತಾರೆ, ಮುಂದೆ ಬರೋದೇ ಅದೀಗ ಆಚಾರ ಫಸ್ಟ್ ಮುಂದೆ ಎಲ್ಲ ಪ್ರತಿಯೊಂದು ಬಿಡಿಸ್ತಾ ಹೋಗ್ತಾರೆ. ಹೇಗೆ ಅಶೋಚರು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ದುರ್ಯೋಧನಾದಿಗಳು ಅಶೋಚರು, ಯಾತಕ್ಕೆ? ಪೂರ್ತಿ ಅಪೋಸಿಟ್ ಅಶೋಚರೇ ಅವರು. ಅಲ್ಲೇ ಉತ್ತರ ಇದೆ. ಭೀಷ್ಮಾದಿಗಳು ಯಾರನ್ನು ಸಪೋರ್ಟ್ ಮಾಡ್ತಿದ್ದಾರೆ? ಆದ್ರಿಂದ ಏನಾದರೂ ಅವರು ಯಾವುದ್ರಲ್ಲಿ ಯಾವ್ದು ದೊಡ್ಡದು, ಯಾವುದ್ರಲ್ಲಿ ಯಾವ್ದು ದೊಡ್ಡದು? ನಿಮ್ಮ ಪ್ರಶ್ನೆ ಏನೋ, ಯೋಗ್ಯರು ಹೌದು, ಯೋಗ್ಯರು ನಿಜ, ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ನಿಜ. ಅದರಲ್ಲಿ ಯಾವ್ದು ತಗೋಬೇಕು ನಾವೀಗ? ಅವ್ರ ಸ್ವರೂಪದ ಯೋಗ್ಯರಿರ್ಬಹುದು, ಆ ಕಾಲಕ್ಕೆ ತಪ್ಪಾಡಿರೋದ್ರಿಂದ ಏನ್ ಮಾಡ್ಬೇಕು ಅವ್ರನ್ನ ಪನಿಷಬಲ್ ಅವರು. ಅವರು ಅಶೋಚ್ಯರೆ, ಇರುವ ಬೇರೆ ಹೇಳ್ಬಿಟ್ಟಿದ್ದಾರೆ ಅದನ್ನ. ತಂದೆ ಆದ್ರೂ ಪರವಾಗಿಲ್ಲ, ಆತ ತಾಯಿನ ಮಾಯ ಅಂತ ಮನ್ಯಾದೇ ವಿಚಾರ. ಪ್ರಹ್ಲಾದ್ ಏನ್ ಮಾಡ್ತಾನೆ ಹಿರಣ್ಯಕಶಿಪ ಸತ್ತಾಗ? ಏನ್ ಮಾಡ್ತಾನೆ? ಅದಕ್ಕೆ ದುಃಖ ಪಡೋದಿಲ್ಲ, ನಾನು ದುಃಖ ಪಡೋದಿಲ್ಲ ಅಂತ ಹೇಳ್ತಾನೆ. ತಂದೆ ಸತ್ತಿರೋದು, ಯಾಕೆ ಅಯೋಗ್ಯ ಅವನು, ಅಷ್ಟೇ ಇಲ್ಲ ಸಂತೋಷ ಪಡ್ತೇನೆ ಅಂತಾನೆ. ಅದಕ್ಕೆ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ, ಹಾವು ಚೇಳುಗಳನ್ನು ಸತ್ತಿದ್ದು ನೋಡಿದಾಗ ಸಜ್ಜನ ಕೂಡ ಏನಂತಾನಂತೆ, ಸಂತೋಷ. ಯಾಕೆ ಎಷ್ಟೋ ಜನ ಪಾಪ ಆಗುತ್ತೆ, ಒಳ್ಳೆಯವರಿಗೆ ಕೆಟ್ಟದಾಗ್ತಿತ್ತು, ತಪ್ಪಿತ್ತು ಅಂತ ಸಂತೋಷ ಪಡ್ತಾರೆ. ಆದ್ದರಿಂದ ತನ್ನ ತಂದೆಯನ್ನ, ಅದು ಬೇರೆ, ತಂದೆಯಾಗಿ ಕರ್ತವ್ಯ ಮಾಡೋದು ಬೇರೆ. ಆ ಕಾಲಕ್ಕೆ ಒಳ್ಳೆ ಕೆಟ್ಟದ್ದು ಕೆಟ್ಟದ್ದೇ, ಅದಕ್ಕೆ ಸಂತೋಷ ಪಡೋದೇ. ಒಳ್ಳೆಯದ ಮಗನಾಗಿ ಒಳ್ಳೆಯದು ಮಾಡೋ ಪ್ರಯತ್ನ ಪಡ್ತೀವಿ. ಸೊಸೈಟಿ ಆಗಿ ನೋಡೋದು ಬೇರೆ, ಇಂಡಿವಿಜುವಲ್ ಆಗಿ ನೋಡೋದು ಬೇರೆ. ಅರ್ಥ ಆಯ್ತಾ? ಸಾಮಾಜಿಕವಾಗಿ ಕರ್ತವ್ಯ ಬೇಡ, ಸಾಯ್ಬೇಕು ಸಾಯ್ಬೇಕು. ಅದು ಮಗನ ಕರ್ತವ್ಯ ಏನು ಅಂತ ಕೇಳಿದ್ರೆ, ನಾವು ಒಳ್ಳೇದಾಗಲಿ ಅಂತ ಅಪೇಕ್ಷೆ ಪಡೋದು. ಅಂದ ಮಾತ್ರಕ್ಕೆ ಅವ್ನು ಮಾಡಿ ಸರಿ ಅಂತ ಹೇಳೋದಲ್ಲ. ಅರ್ಥ? ಮಗ ಫೇಲ್ ಆದ ತಕ್ಷಣ ಬಿಡದವ್ರು ಬೈದ್ರು ಕೂಡ ತಂದೆ ತಾಯಿ ಏನು ಮಾಡ್ತಾರೆ, ಮತ್ತೆ ಆಯ್ತು ಬಿಡು ಸೆಪ್ಟೆಂಬರಿಗೆ ಕಟ್ಟು ಅಂತ ಹೇಳ್ತಾರೆ. ಯಾಕೆ ಅವ್ರು ಸಪೋರ್ಟ್ ಮಾಡ್ತಾರೆ, ಯಾಕೆ ಪಾಪ ಏನೋ ಆಗಿದೆ. ಆದರೆ ಉಳಿದವರು ಅಲ್ಲೇ ತೋರ್ಸೋಕ್ಕಾಗಲ್ಲ, ಇದು ಎಲ್ಮ ಸತ್ ಫೇಲ್ ಆಗಿದೆ ಇಷ್ಟು ಪಾಸ್ ಮಾಡಿಬಿಡ್ತೀವಿ ಅಂತ ಹೇಳೋದಿಲ್ಲ. ಎಷ್ಟು ತಪ್ಪರೋದು ಫೇಲೇ ಅವನು, ಹೇಳಿತಾ? ಅದು ಅನುಕಂಪ ತೋರಿಸೋ ಜಾಗ ಬೇರೆ, ಧರ್ಮ ತೋರಿಸೋ ಜಾಗ ಬೇರೆ. ಅನುಕಂಪನೂ ಧರ್ಮನೇ, ಯೋಗ್ಯರ ಬಗ್ಗೆ ತೋರಿಸ್ತಾರೆ. ಭೀಷ್ಮಾದಿಗಳ ಬಗ್ಗೆ ಒಂದು ಮನಸ್ಸಿನಲ್ಲಿ ದ್ವೇಷ ಇಲ್ಲ, ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಅಷ್ಟೇ ಮಾಡ್ಬೇಕು. ಈ ರೇಷ್ಮೆ ಬಟ್ಟೆ ಆದರೂ ಕೂಡ ಕೊಳೆಯಲ್ಲಿ ಬಿದ್ದರೆ ಏನು ಮಾಡ್ಬೇಕು ನಾವು, ಅದನ್ನು ತಡಿಬೇಕು ತಾನೇ? ಕೊಳೆ ಅಂತ ಆಗ ತೊಳಕಾಗತ್ತಾ? ರೇಷ್ಮೆ ಬಸ್ತ್ರ ಪರವಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಎಂಥ ಬಟ್ಟೆ ಆದರೂ ಕೂಡ ನಾವು ಅದನ್ನು ನಿರ್ವಹ ಇಲ್ಲ, ಕೊಳೆಯಾದ ಕ್ಲೀನ್ ಮಾಡಲೇಬೇಕು. ಅದರಿಂದ ಇವರು ಡಿಸರ್ವ್, ಈಗ ಈ ಪನಿಷ್ಮೆಂಟ್ ಡಿಸರ್ವ್ ಆಗ್ತಿದ್ದಾರೆ. ಅಂದಮೇಲೆ ಅವ್ರ ಬಗ್ಗೆ ಅಳುಕೊಡುದು, ಅದನ್ನೇ ಮುಂದೆ ಹೇಳ್ತಾರೆ ಆಚಾರ್ಯ. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ನಾರಾಯಣ ದ್ವೇಷಿಗಳ ನಿಗ್ರಹ ಹೇಗೆ ಕರ್ತವ್ಯನೋ ನಾರಾಯಣ ದ್ವೇಷಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರನ್ನು ಸಂಹಾರ ಮಾಡಿದ್ರು. ಇದು ಬಹಳ ಮುಖ್ಯವಾದ ಅಂಶ. ನೀನು ಎಷ್ಟೋ ದೃಷ್ಟಾಂತ ಹೇಳಿದ್ದೇನೆ. ಈರುಳ್ಳಿ ಹುಳಿ ಹಾಕಿದ್ದಾನೆ, ಏನು ಮಾಡಬೇಕಾಗ? ಈರುಳ್ಳಿ ಹುಳಿ ಆರಿಸಿಟ್ಟು ತಿನ್ಬೋದಾ? ಆರಿಸಿಟ್ಟು ತಿನ್ಬೋದು. ಆ್ಯಕ್ಚುಲಿ ಬೇಳೆ ಕೆಟ್ಟದ ಒಳ್ಳೇದಾ? ಬೇರೆ ಭಾರಿ ಒಳ್ಳೆ ಉಳಿದೆಲ್ಲ ಒಳ್ಳೇದೇ. ಈರುಳ್ಳಿ ಒಂದು ಕೆಟ್ಟ ಸೇರ್ಕೊಂಡ್ಬಿಟ್ಟಿದೆ. ಅದು ಈರುಳ್ಳಿ ಹಾಕಿದ್ದೇನೆ ತಿಂದು ತೆಗಳಕ್ಕೆ ಬರುತ್ತಾ? ಈರುಳ್ಳಿನೊಂದೇ ತಿನ್ನೋರು ಸಿಗ್ತಾರೆ ಈ ಮಧ್ಯೆ. ಅದಲ್ಲ, ಈರುಳ್ಳಿ ತೆಗೆದಷ್ಟು ಹುಳಿ ಒಳ್ಳೇದಾಗಿಬಿಡತ್ತಾ? ಏನಾಗಿದೆ ಅದೀಗ? ಸೇರ್ಕೊಂಡ್ಬಿಟ್ಟಿದೆ. ಅದು ದುರ್ಭಿಷ್ಪಾದಿಗಳು ದುರ್ಯೋಧನ ಸಂಪರ್ಕ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಏನು ಮಾಡಬೇಕೀಗ? ನಾವು ಈರುಳ್ಳಿ ತ್ಯಾಗ ಮಾಡ್ತೇವೆ ಅಷ್ಟೇ ಅಲ್ಲ, ಇಡೀ ಆ ಹುಳಿ ಹುಳಿನೇ ಚೆಲ್ಲಿಬಿಡ್ತಾನೆ, ಆ ಸಾರು ಸಾರೇ ಚೆಲ್ಲಿಬಿಡ್ತಾನೆ. ಅದಕ್ಕೆ ಅದು ಸಂಪರ್ಕ ಬಂದಿದೆ, ಅರ್ಥ ಆಯ್ತಾ? ಈಗ ನಿಷಿದ್ಧ ವಸ್ತುವಿನ ಸಂಪರ್ಕ ಬಂದರೆ ವಿಹಿತ ವಸ್ತು ಕೂಡ ಏನಾಗುತ್ತೆ? ಸಿದ್ಧವಾಗುತ್ತೆ. ಇಲ್ಲದೆ ಹೋಗಿದ್ರೆ ಅದೆಲ್ಲ ಅನೌಢ ಅಂತ ಆಗಿಬಿಡ್ತಾಯಿದೆ. ಇವತ್ತು ವ್ರತ ಅನರ್ಥದ ಹಾಕಿರ್ತಾರೆ, ಅನವರ್ತ ಸೇರಿಸ್ಬಿಟ್ರೆ ಏನಾಗುತ್ತಾಗ? ವ್ರತಡಿಗೆನೂ ಹೋಯ್ತು ಆ ಕಡೆ. ಈ ಸೌಟು ಅದ್ದಿದ್ರು ಹೋಯ್ತು, ಬೇರೆ ಅಲ್ಲ. ಈ ಸಾರಲ್ಲದ ಸೌಟು ಇದ್ರಲ್ಲಿ ಹತ್ತಿಬಿಟ್ರೆ ಅದು ಹೋಯ್ತೆ, ಅದಿಷ್ಟು ಮೈಲಿಗೆ ಆಗುತ್ತೆ. ಅದೇ ರೀತಿಯಾಗಿರೋದು. ಅವ್ರ ವ್ರತಡಿಗೆ ಇದ್ದ ಭೀಷ್ಮರು ಇದ್ರು ಕೂಡ ದುರ್ಯೋಧನ ಅಯೋಗ್ಯ ಇದ್ದ. ಅವರು ಸವಾಲ್ ಅವ್ರ ಸಂಪರ್ಕ ಒಂದು ಮಾತು ಹೇಳಿದ್ದಾರೆ. ಪಂಚಮಹಾಪಾತಕಗಳಲ್ಲಿ ಐದನೇ ಮಹಾಪಾತಕ ಯಾವುದು? ಈ ನಾಲ್ಕರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದೇ ಮಹಾಪಾತಕ. ಮೊದಲನೇದೇನು? ಬ್ರಹ್ಮಹತ್ಯ. ಎರಡನೇದು ಸುರಾಪಾನ. ಮೂರನೇದು ಸ್ವರ್ಣಸ್ಥೇಯ, ಬಂಗಾರ ಕದಿಯೋದು. ನಾಲ್ಕನೇದು ಗುರುತಲ್ಪ ಗಮನ. ಇವೆಲ್ಲ ನೋಡಿದ್ಕೆ ಗೊತ್ತಾಗುತ್ತೆ, ತಪ್ಪು ಅಂತೇಳಿ ಸಂಶಯ ಇಲ್ಲ. ಐದನೇದು ಯಾವುದು ಗೊತ್ತಾ? ಇವರು ಕಾಂಟ್ಯಾಕ್ಟ್ ಮಾಡೋರು. ಸೊ ಭೀಷ್ಮರು ಏನು ಮಾಡಿದ್ದಾರೆ? ಭೀಷ್ಮ ದ್ರೋಣಾದಿಗಳಲ್ಲ, ದುರ್ಯೋಧನ ಬ್ರಹ್ಮಹತ್ಯಾದಿ ಪಾಪಕ್ಕೆ ದೊಡ್ಡ ಪಾಪ ಮಾಡಿದ್ದಾರೆ. ಅವರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಹೋಯ್ತಾರೆ. ಸೊ ಅವರ ಉತ್ತರ ಬಂತೀಗ. ಅವರು ಅಶೋಚ್ಯರೇ, ಅರ್ಥ ಆಯ್ತಾ? ಅವರು ಅಶೋಚ್ಯರೇ. ಯಾರು ಹಾಕಿದ್ರು ಕೆಟ್ಟದಾಗೋದಿಲ್ಲ, ಅವ್ರ ಶಾಪಕ್ಕೆ ಬೆಲೆ ಇಲ್ಲ. ಯಾಕೆ? ಒಳ್ಳೆ ಶಾಸ್ತ್ರ ಪ್ರಕಾರ ನಡ್ಕೊಂಡ್ರೆ ಶಾಪ ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಶಾಪ ಯಾವಾಗಲೂ ತಟ್ಟದು ಯಾವಾಗ ಅಂತ ಯಾರೋ ಬೈದು ಬಿಟ್ರು. ನೀನು ಮಾಡಿದ್ದೆ ಬೈದ್ರೆ ಇದರಲ್ಲಿ ಬರುತ್ತೆ, ಮಹಾಭಾರತ ಉಪಾಖ್ಯಾನದಲ್ಲೇ ಬರುತ್ತೆ ಆ ಕತೆ ಬಂದಿದೆ. ತಪ್ಪು ಮಾಡಿದ್ದಕ್ಕೆ ಶಾಪ ಅಂತ ಕೊಟ್ಟರು. ತಪ್ಪು ಮಾಡೇ ಇಲ್ಲ ಅಂದರೆ ಶಾಪ ಅಟ್ಟೆ ಅಪ್ಪದೇ ಇಲ್ಲ. ನಮ್ಗೆ ಇವರು ಕಳಿಸ್ತಾರಲ್ಲ, ನೋಟಿಸ್ ಕಳಿಸ್ತಾರೆ. ಈ ಪೆನಾಲ್ಟಿ ಕೊಡಬೇಕು ತಕ್ಷಣ ಕೊಡಿ, ಕಡೆ ನೋಟು. ಆಗಲೇ ಕೊಟ್ಟಿದ್ರೆ ಇಗ್ನೋರ್ ಮಾಡಿ, ಆಗಲೇ ಕೊಟ್ಟಿದ್ರೆ ಜಸ್ಟ್ ಇಗ್ನೋರ್ ದಿಸ್ ನೋಟಿಸ್ ಅಂತ ಹೇಳ್ತಾರೆ ಅಷ್ಟೇ. ನೀವು ತಪ್ಪು ಮಾಡಿಲ್ಲ ಅಂದರೆ ನಿಮ್ಗೆ ಅಪ್ಲಿಕಬಲ್ ಅಲ್ಲ. ನಾಟ್ ಕೆಳಗೊಂದು ಹಾಕಿರ್ತಾನೆ, ಸ್ಟ್ರೈಕ್ ಆಫ್ ವಿಚ್ ಇನ್ ವಿಚ್ ಅವರ್ ನಾಟ್ ಅಪ್ಲಿಕಬಲ್ ಟು ಯು. ನೀವು ತಪ್ಪು ಮಾಡಿದ್ರೆ ತಾನೇ ಬರೋದು. 35 ಬಂದಿರೋ ಒಳಗೆ ಬಂದಿರೋರೆಲ್ಲ ಫೇಲ್ ಅಂದ ತಕ್ಷಣ ಒಬ್ಬನೇ ನಾನು ಸಾರ್ ಅಂದ, ಎಷ್ಟು 61 ಹೇಳಿದ್ ಗೊತ್ತಾಗಲಿಲ್ಲ ಏನು. 35 ಒಳಗೆ ಬಂದಿರ್ತಾನೆ, ಮೇಲಿದ್ದೆ ಹೋಗು ಅಂತ ಹೇಳ್ಬಿಡ್ತು ಅಷ್ಟೇ. ಆದ್ದರಿಂದ ಅದು ಎಲ್ಲರಿಗೂ ಸುಲಭ. ಯಾರಿಗೆ ಶಾಪ ತಟ್ಟೋದು ಕೂಡ ಸುಮ್ಮನೆ ಪಾಯ ಶಾಪಕ್ಕೆ ಹೆದರಬಾರ್ದು. ಅದು ತಪ್ಪು ಮಾಡಿದ್ರೆ ಮತ್ತೆ ಶಾಪ ಕೊಡದೆ ಹೋದರೂ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸತ್ಯೇಂದ್ರ ಸ್ವಾಮಿ. ಬರೀತಾರೆ ಸಜ್ಜನರಿಗೆ ದ್ರೋಹ ಮಾಡಿದ ಮೇಲೆ ಅವ್ರು ಶಾಪ ಕೊಟ್ಟರೆ ಸರಿನೇ, ಶಾಪ ಕೊಡದೆ ಹೋದರೂ ಕೂಡ ಆ ದ್ರೋಹನೇ ಶಾಪ ಇದ್ದಾಗಲೆಕ್ಕ. ದ್ರೋಹ ಬೆಂಕಿನ ಕಂಡೆ ಕಾಣದೆ ಮುಟ್ಟಿದ್ರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ ಹಾಗೋ. ಶಾಪ ಕೊಡಲಿ ಬಿಡಲಿ, ಪಾಪ ಏನು ಮಾಡುತ್ತೆ ನಮ್ಮನ್ನು? ನಾಶ ಮಾಡೇ ಮಾಡುತ್ತೆ. ಶಾಪ ಕೊಟ್ಟರೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ನಿಧಾನ ಆಗುತ್ತೆ ಅಷ್ಟೇ ಹೊರತು ಅಫೆಕ್ಟ್ ಆಗೋದೇನದು ಗ್ಯಾರಂಟಿ. ಕಥಾಸೂರಗತಾಸುಮಿಶ್ಚ ಪ್ರಜ್ಞಾವಾದಾಂಶ್ಯ ಭಾಷಸೆ. ಅಲ್ಲ ಕೃಷ್ಣ, ಹೀಗೆಲ್ಲ ಹೇಳ್ತೀಯಲ್ಲ, ಎಷ್ಟೊಂದು ಮಾತಾಡಿದ್ದೀನಿ ನಾನು. ಇವ್ರನ್ನ ಕೊಂದ್ರೆ ಏನೇನಾಗುತ್ತೆ ಅಂತ ಹೇಳಿದ್ದೇನೆ. ಭಾರಿ ಪೂಜ್ಯರು ಅಂತ ಹೇಳಿದ್ದೇನೆ. ಭೀಷ್ಮರು ತಾತ, ದ್ರೋಣರು ಗುರುಗಳು ಅಂತೆಲ್ಲ ಹೇಳಿಲ್ಲ ನನಗೆ ಅಂತ ಕೇಳಿದರೆ, ಪ್ರಜ್ಞಾವಾದಾಂಶ್ಯ ಭಾಷಸೆ, ಎಲ್ಲ ತಲೆ ತೋಚ ಮಾತಾಡ್ತಿದ್ದೆ ಅಂತ ಹೇಳಿದ. ಪ್ರಜ್ಞೆ ಅಂದರೆ ಬರೀ ಇಮ್ಯಾಜಿನೇಷನ್, ಬರೀ ಬುದ್ಧಿಗೆ ತೋಚದ ಮಾತಾಡ್ತೀಯ ಹೊರತು ಶಾಸ್ತ್ರದ ಮಾತು ಅಲ್ಲವು. ಅದಕ್ಕೆ ತಲೆ ತೋಚದ ಮಾತು ಅಂತ, ತಲೆ ಅಂದರೆ ಪ್ರಜ್ಞೆ. ಪ್ರಜ್ಞೆ ತಪ್ಪಿದ ತೋಚಿ ಮಾತಾಡ್ತೀಯ ಹೊರತು ಅದಕ್ಕೆ ಬೇಸಿಸ್ ಇಲ್ಲ. ನೀನು ಕೊಡೋ ಕಾರಣ ಭಾರಿ ಗುರು, ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಅದು ಯಾವುದೋ ಲೆಕ್ಕಕ್ಕೆ ಬರೋದಿಲ್ಲ. ಅವ್ರು ಏನು ಮಾಡಿದ್ದಾರೆ? ದುರ್ಯೋಧನ ಸಪೋರ್ಟ್ ಮಾಡಿದ್ರೆ ಎಲ್ಲ ಕಳ್ಕೊಂಡ್ಬಿಟ್ರು. ಅವ್ರು ಹೇಳಿ ಬೇಳೆ ಎಷ್ಟು ಕೊಟ್ಟು ತಂದಿದ್ದೆ ಶುರು ಮಾಡಿದವನು. ಬೇಳೆ ಹುಳಿ ಚೆಲ್ಬೇಕಂತ ಬೇಳೆ ಎಷ್ಟು ತಂದಿದ್ದೆ, ಎಷ್ಟು ಕಷ್ಟಪಟ್ಟು ತಂದಿದ್ದೆ, ಅಲ್ಲೇ ಹೋಗಿ ತಂದಿದ್ದೆ, ನಾನೇ ಬೆಳೆದಿದ್ದೆ, ಜಸ್ಟ್ ಸ್ಟಾಪ್. ಅದು ಈರುಳ್ಳಿ ಬಿದ್ದಿದೆಯೋ ಅಲ್ಲ ಅಷ್ಟೇ ಪ್ರಶ್ನೆ. ಈಗ ಅದೇ ಏನು ಮಾಡಿದ್ರು ಮುಗಿತು. ಅದಕ್ಕೆ ಸಾವಿರ ಕಾರಣ ಕೊಟ್ಟರು ಕೂಡ ಏನಾಗೋದಿಲ್ಲ. ಕೆಲವರು ಇರ್ತಾರೆ ಬಂದೆ ಕಾತೆ ಇದ್ದಿರ್ತಾರೆ, ಕೇಳಿದರೆ ಮನೇಲಿ ಬೆಳೆದಿದ್ದು ಅಂತಾರೆ, ಮನೇಲಿ ಬೆಳೆದು ತಿನ್ಬೇಕು ಅಂತ ಅಂತಾರೆ. ಇನ್ನು ಕೆಲವರು ಯಾರೋ ಫ್ರೀಯಾಗಿ ಕೊಟ್ಟಿದ್ದು ಅಂತ ಹೇಳೋದು. ಒಂದು ನಿಶ್ಚಿತ ಕೆಲಸ ಫ್ರೀಯಾಗಿ ಕೊಟ್ಟರೆ ಮಾಡ್ಬೋದು ಅಂತಾನ? ಅದು ಬದನೆಕಾಯಿ ಅಂದರೆ ಬದನೆಕಾಯಿನೇ, ಈರುಳ್ಳಿ ಅಂದರೆ ಈರುಳ್ಳಿನೇ. ಯಾರೇ ಕೊಟ್ಟರು ಅಗ್ರಾಹ್ಯ. ಸೊ ನಿಷಿದ್ಧ ಕೆಲಸ ಅಂದರೆ ದುರ್ಯೋಧನ ಪಾಪಿನೇ. ಯಾವ ಕಾರಣಕ್ಕೆ ಅವನ ಜೊತೆಗಿದ್ದರೂ ಕೂಡ ಏನಾಗ್ತೀರಿ? ತಪ್ಪೇ. ಅದಕ್ಕೆ ನೀವು ಮಾಡೋ ಮಾತುಗಳೆಲ್ಲ ಪ್ರಜ್ಞಾವಾದಗಳು. ಶಾಸ್ತ್ರವಾದ ಬೇರೆ, ಪ್ರಜ್ಞಾವಾದಗಳು ಬೇರೆ. ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಮೂರನೇದಿದೆ. ಇದು ಸಾಯ್ತಾರೆ ಅದು ಕಳುತ್ತೇನೆ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಪಂಡಿತರು ಪಂಡಿತರ ಲಕ್ಷಣ ಇರೋದೇ ಅಲ್ಲಿ ಅಂತ ಹೇಳ್ತಾರೆ. ಇವರು ಸಾಯೋದು ಬಿಡೋದು ದೊಡ್ಡದಲ್ಲ, ಯೋಗ್ಯರು ಅಯೋಗ್ಯರು ದೊಡ್ಡದು. ಅದು ಗತಾಸು ನಗತಾಂಶ. ಯೋಗ್ಯ ಅಯೋಗ್ಯರು ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಅಯೋಗ್ಯರು ಬದುಕಿದ್ರೂ ಅವ್ರ ಬಗ್ಗೆ ನಾವು ಏನು ಮಾಡಬಾರ್ದು? ಕೊಂಡಾಡಬಾರ್ದು. ಸತ್ರು ಅವ್ರ ಬಗ್ಗೆ ಅನುತಾಪ ತೋರಿಸ್ಬಾರ್ದು. ಆದ್ದರಿಂದ ತಪ್ಪು ಮಾಡ್ತಾ ಇದ್ದೀನಿ ನೀನೇ ಅಂತ ಹೇಳ್ತಾರೆ. ಇದು ಮೂರು ಪಾಯಿಂಟ್ ಇದು. ಅಶೋಚ ನನ್ನ ಅಶೋಚಸ್ತೋಮ್ ಒಂದು, ಪ್ರಜ್ಞಾವಾದಾಂಶ ಭಾಷಸೆ ಎರಡು, ಗತಾಸು ನಗತಾಸು ಮುಂಚ ಪಂಡಿತಾ ನಾನು ಶೋಚನೆ. ಪಂಡಿತರು ಸತ್ತೋರ ಬಗ್ಗೆ ಆಡೋದಿಲ್ಲ. ಇದು ಸತ್ತೋರ ಬಗ್ಗೆ ಮತ್ತೆ ಎರಡರ್ಥ, ಅಯೋಗ್ಯರು ಸತ್ತೋರ ಬಗ್ಗೆ ಅಂತ ಒಂದರ್ಥ. ಯಾರೇ ಸತ್ರು ಕೂಡ ಜ್ಞಾನಿಗಳು ಆಡೋದಿಲ್ಲ, ಇದು ಫೈನಲ್. ಯಾ ಪಂಡಿತಾ ನಾನು ಶೋಚಂತಿ, ಪಂಡಿತರು ನೀನು ಆಡ್ತಾ ಇದ್ದೆ ಅಂದರೆ ಈಗೇನಾಗಿದ್ದೆ, ಪಂಡಿತರಲ್ಲ. ಈ ಜ್ಞಾನ ತಿರೋಧಾನ ಆಗಿದೆ ಅಂತ, ಈಗ ಜ್ಞಾನ ತಿರೋಧ ಆಗಿದೆ, ಏನು ತಪ್ಪಲ್ಲ. ಅವ್ರು ತರಕಾರಿಯವರು ಬೈತಾರೆ ಎಷ್ಟೋ ಸಲ, ಆ ದುಡ್ಡು ಕೊಟ್ಟಿರ್ತಾರೆ ಅವ್ರು ಎಣಿಸ್ಕೊಂಡು ಕಡಿಮೆ ಕೊಟ್ಟಿದ್ದೆ ಅಂತ. ಬುದ್ಧಿ ನಿಮಗೆ ಗೊತ್ತಾಗಲಿಲ್ಲ, ಸರಿಯಾಗಿ ಎಣಿಸಿ, ಸರಿ ಇದೆ ನೋಡಿ ಅಂತ. ಬುದ್ಧಿ ನಿಮಗೆ ಗೊತ್ತಾಗ ಬುದ್ಧಿ ಅಂತ ಕರೆದು ಬುದ್ಧಿ ನಿಮಗೆ ಗೊತ್ತಾಗಲ್ಲ ಅಂತ ಬೇರೆ ಹೇಳೋದು ನೋಡ್ತಾ. ಹೌದು ಹೌದು ಅಂತ ಹೋಗ್ತಾ, ಅದು ಅದೇನು ಬಯಸ್ಕೋಬೇಕು, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗ ಅದೇ ಮಾತನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಜ್ಞಾವಾದಾನ್. ಆಚಾರ್ಯ ಭಾಷ್ಯಕಾರರಾದ್ರಿಂದ ಪ್ರತಿ ಪದ ಬಿಡಿಸೋದಿಲ್ಲ. ಪ್ರಜ್ಞಾವಾದಾನ್ ಅನ್ನೋ ಪದ ಬಹಳ ಒಂದು ಇದದು, ಕೀವರ್ಡ್ ಅದು. ಅದಕ್ಕೆ ಅರ್ಥ ಬರೀತಾರೆ ಸ್ವಮನೀಷೋತ್ಥ ವಚನಾನಿ, ಸ್ವಮನೀಷೋತ್ಥ ವಚನ. ಮನೀಷ ಅಂದ್ರೆ ಬುದ್ಧಿ, ಸ್ವಮನೀಷ ಅಂದ್ರೆ ತನ್ನ ಬುದ್ಧಿ. ಅದರಿಂದ ಉತ್ಥ ವಚನ, ತನ್ನ ಬುದ್ಧಿಯಿಂದ ಮಾತ್ರ ಹುಟ್ಟಿರೋದೇ ಹೊರತು ಅದು ಬೇಸಿಸ್ ಇಲ್ಲ. ಅರ್ಥ ಆಯ್ತಾ? ಬೇಸ್ಲೆಸ್ ಅಂತ, ಬುದ್ಧಿಯ ಮಾತೇ ಹೊರತು ಅದು ಶಾಸ್ತ್ರದ ಮಾತಲ್ಲ. ಸ್ವಮನೀಷೋತ್ಥ ವಚನಾನಿ ಕಥಂ ಅಶೋಚ್ಯಾಹ ಕಥಾಸೂನ್ ಗತಾಸೂನ್ ಇವ. ಅದೆಲ್ಲ ಆಚಾರ್ಯ ಭಾಷ್ಯ ನೋಡಿ, ಹಾಗೆ ಇಷ್ಟೇ, ಹೆಚ್ಚು ಬರೆಯೋದೇ ಇಲ್ಲ. ಕಥಂ ಅಶೋಚ್ಯಾಹ ಆಚಾರ್ಯನ ಬರೆದಾಗೆಲ್ಲ ಎಷ್ಟು ವರ್ಷ, 16 ವರ್ಷ ಅಷ್ಟೇ ಬರೆದಾಗ, ಬರೀ ಭಾಷ್ಯ ಹೇಗಿರ್ಬೇಕು ಅಂತ ತೋರಿಸ್ತಾರೆ. ಕಥಾಸೂನ್ ಗತಾಸೂನ್ ಅಗತಾಸೂನ್ ಅಗತಾಸೂನ್ ಗತಾಸೂನ್ ಅಂತ ಹೇಳಿದರೆ ಅಲ್ಲಿ ಚಾ ಇದೆ, ಚಾ ಯುವಾರ್ಥೆ ಅಂತ ಬರೀತಾರೆ ಮುಂದೆ. ಅಗತಾಸೂನ್ ಪ್ರತಿ ಯಥಾ ನಾ ಶೋಚಂತಿ, ಗೊತ್ತಾಯ್ತಾ? ಗತಾಸೂನಪಿ ನ ಶೋಚಂತಿ, ಬದುಕಿದಾಗ ಹೇಗೆ ಅವ್ರ ಬಗ್ಗೆ ಅಳೋದಿಲ್ಲವೋ ಸತ್ವೇನೂ ಅಳೋದಿಲ್ಲ, ಅದು ಅರ್ಥ. ಪ್ರಜ್ಞಾವಾದ ಸೆಕೆಂಡ್ ಮೀನಿಂಗ್ ಅಲ್ಲ, ಫಸ್ಟ್ ಮೀನಿಂಗೇ ಅದು. ಯಾಕೆ ಅಲ್ಲ ಪ್ರಜ್ಞೆ ಅಂತ ಅದಕ್ಕೆ ಹೇಳ್ತಿರೋದು, ಬರೀ ತಲೆ ತೋಚಿದ ಮಾತು, ತಲೆ ಎಲ್ಲರೂ ತಲೆಯಿಂದನೇ ಮಾತಾಡೋದು. ತಲೆ ತೋಚಿದ ಮಾತಾಡ ಏನರ್ಥ? ತಲೆ ಮಾತ್ರ ತೋಚಿದ್ದು ಬೇರೆ ಕಡೆ ಇಲ್ಲ. ಅದಕ್ಕೆ ಆಚಾರ್ಯ ಸ್ವಮನೀಷೋತ್ಥ ಅಂದರೆ ಸ್ವಮನೀಷ ಮಾತ್ರ ಉತ್ಥ ವಚನಾನಿ, ಕೇವಲ ಬುದ್ಧಿಯಿಂದ ಮಾತ್ರ ಹುಟ್ಟಿದ್ದೆ ಹೊರತು ಅದರಲ್ಲಿ ಏನಿಲ್ಲ, ಶಾಸ್ತ್ರದ ಆಧಾರ ಇಲ್ಲ. ಅದಕ್ಕೆ ಆ ಅರ್ಥದಲ್ಲಿ ಅದು ಕೆಟ್ಟ ಪದ, ಬಯೋ ಪದ. ಆ ಪ್ರಜ್ಞಾವಾದಿಗಳಿಗೆ ಇರ್ರಾಷ್ಟ್ರದ ಆಚಾರ ಹೇಳ್ತಾ ಇದ್ದಾರೆ ಇಲ್ಲಿ ರಾಷ್ಟ್ರದ. ಹಾಗಾಗಿ ಯಾವುದಕ್ಕೆ ಯಾತಕ್ಕೆ ಏನು ಆಧಾರ ಗೊತ್ತಾ? ಕೃಷ್ಣ ಬೈತಾನೆಂಬುದೇ ಆಧಾರ. ಸರಿ ಇದ್ದಿದ್ರೆ ಯಾಕೆ ಹೇಳ್ತಿದ್ದ ಕೃಷ್ಣ? ಇದು ಹೇಳಿ ಫಿಕ್ಷನ್ ಅಂತೀವಲ್ಲ, ಹಾಗೆ ಫಿಕ್ಷನ್ ಬೇರೆ ಹಿಸ್ಟ್ರಿ ಬೇರೆ. ಹಿಸ್ಟ್ರಿ ಏನಾಗಿರುತ್ತೆ ನೋಡ, ಫಿಕ್ಷನ್ ಅಂದ್ರೇನು? ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. ಫಿಕ್ಟೀಷಿಯಸ್ ವಲಸೆ ಹೊರತಿದ್ದು ಇದು ಬೇಸ್ಲೆಸ್ ಬೇಸಿರೋ ವಲಸ ಅಲ್ಲ. ಇವು ಕೃಷ್ಣ ರಿಮಾರ್ಕ್ ಮಾಡಿದ ಮೇಲೆ ಗತಿ ಮುಗಿತಲ್ಲ. ನೀವು ಪ್ರಜ್ಞಾವಾದ ಮಾತಾಡ್ತಾ ಇದ್ದಿ, ಅದು ಹೊಗಳ್ತಾನೋ ಬೈತಾನೋ ಪ್ರಜ್ಞಾವಾದ ಅಂತ ಹೇಳಿ ಹೋಗ್ಲಿ, ನಿಮ್ಮ ಅರ್ಥ ಇಟ್ಕೊಬೋಣ ಹೋಗ್ಲಿ. ನೀವು ಹೇಳಿ ಸರಿ ಅಂತ ಅರ್ಥ ಆಯಿತು, ಮತ್ತು ಕೃಷ್ಣ ಗೀತೋಪದೇಶ ಯಾಕೆ ಮಾಡಬೇಕಾಗಿದ್ರೆ? ಅರ್ಜುನ ಸರಿಯಾಗಿ ಮಾತಾಡಿದ ಮೇಲೆ ಉಪದೇಶ ಯಾಕೆ ಮಾಡಬೇಕಾಗಿದ್ರೆ? ಉಪದೇಶ ಮಾಡೋ ಉದ್ದೇಶ ಏನು? ನೀನು ತಪ್ಪು ಮಾಡಿದ್ದೆ ಅಂತ ಹೇಳೋದು ಉಪದೇಶ ಮಾಡ್ತಿದ್ದಾನೆ. ನಿಮ್ಮ ಪ್ರಜ್ಞಾವಾದ ರ್ಯಾಷನಲ್ ಅಂತ ಅರ್ಥ ಆಗಿಬಿಟ್ರೆ ಕೃಷ್ಣ ಹೇಳಿ ಉಪದೇಶ ಮಾಡಿದ್ದೆ ತಪ್ಪಂತಾಗತ್ತೆ. ಅರ್ಜುನ ಇಟ್ಟು ಕೃಷ್ಣ ತಪ್ಪಂತಾಗ್ಬಿಟ್ಟು. ಕೃಷ್ಣ ಹೇಳ್ತಾರೆ ಪ್ರಜ್ಞಾವಾದ ಮಾತ್ರ ಬೇರೆ, ಉಳಿದವ್ರು ಯಾರಿಗೂ ಅರ್ಥ ಆಗಲಿಲ್ಲ. ಅದು ನೀವು ಹೇಳಿದಾಗ ಅರ್ಥ ಬಂದ್ಬಿಟ್ರೆ ಎಲ್ಲರೂ ಕೂಡ. ಆಚಾರ್ಯ ಹೇಳ್ತಾರೆ ಅರ್ಥ ಅಲ್ಲ ಈ ಅರ್ಥ. ಗೀತಾ ತಾತ್ಪರ್ಯ ಇನ್ನೊಂದು ಅರ್ಥ ಬರೀತಾರೆ, ಅದು ಬಂದ ನೋಡೋಣ. ಅದು ಬೇರೆ, ಜ್ಞಾನೇ ನಿಧಿ, ಅದು ಬಯ್ಯೋ ಪದ ಅಲ್ಲ, ಹೊಗಳೋ ಪದ. ಯಾರಿ ತಿಳುವಳಿಕೆ ಇದೆ ಅಂತ ಅಷ್ಟೇ, ಪ್ರಜ್ಞಾ ಅಂದ್ರೆ ತಿಳುವಳಿಕೆ. ಇಲ್ಲಿ ಆಚಾರ್ಯ ಇನ್ನೊಂದು ರೀತಿ ಬಿಡಿಸ್ತಾರೆ, ಪ್ರಜ್ಞಾ ಅವಾದಾಂಶ ಭಾಷಸೆ ತತತ್ವಂಸೆ ಇದ್ದಾಗ, ಪ್ರಜ್ಞಾವಾದ ಪ್ರಜ್ಞಾ ಮಾತ್ರ ವಾದ ಅಥವಾ ಪ್ರಜ್ಞಾ ಅವಾದ, ಪ್ರಜ್ಞರಿಗೆ ಸಮ್ಮತವಲ್ಲದ ಮಾತಾಡ್ತಾ ಇದ್ದಿ. ಅರ್ಥ ಆಯ್ತಾ? ಎರಡರ್ಥಲ್ಲೂ ಸರಿಯಾಗಿದೆ, ಅದು ಗೀತಾ ತಾತ್ಪರ್ಯದ ಅರ್ಥ. ಅವಾದ ಅವಾದ ಪ್ರಜ್ಞಾನಾಂ ಅವಾದಾನ್ ಭಾಷಸೆ ಗತಾಸು ನಗತಾಸು ಮುಶ್ಚ ನಾನು ಶೋಚಂತಿ ಪಂಡಿತ. ಅದು ಪಂಡಿತನಂತ ಡೈರೆಕ್ಟ್ ಹೇಳ್ತಾರೆ. ಪ್ರಜ್ಞಾವಾದ ಮಾಡೋ ಪಂಡಿತನ ಅಪಂಡಿತನಾಗಿದ್ದರೆ, ನೀನು ಪ್ರಜ್ಞಾವಾದ ಮಾಡ್ತಿದ್ದಿ ಪಂಡಿತನಲ್ಲ ಅಂತ ಹೇಳಿದ ಮೇಲೆ ಸರಿಯಲ್ಲ ಅಂತಾನೆ ಅರ್ಥ. ಪ್ರಜ್ಞಾವಾದ ಸ್ವೀಕಾರ ಎಲ್ಲ ಬಿಡಿಸ್ತಾರೆ ಈಗ. ಪ್ರಜ್ಞಾವಾದಾನ್ ಇತ್ಯೇತತ್ ಪ್ರಜ್ಞಾವತಾಂ ಬುದ್ಧಿಮತಾಂ ವಾದಾನ್ ವಚನಾನಿ ಇತಿ ಕಶ್ಚಿತ್ ವ್ಯಾಖ್ಯಾತವಾನ್. ನೋಡಿದರೆ ಹೇಳಿದ ಅರ್ಥ, ಭಾರಿ ಬುದ್ಧಿವಂತರ ಮಾತ್ರ ಅರ್ಥ ಬರೀತಾರೆ. ತದಾ ಸತ್ ಸರಿಯಲ್ಲ, ಆಚಾರ್ಯ ಖಂಡನೆ ಮಾಡ್ತಾರೆ. ಯಾಕೆ ಅಂದರೆ ಅರ್ಜುನ ಮಾತೆಲ್ಲ ನೋಡಿ ಈಗ ಅಂತ ಹೇಳ್ತಾರೆ. ಅರ್ಜುನ ಮಾತೆಲ್ಲ ಯೋಚನೆ ಮಾಡ್ತಾ ಬನ್ನಿ, ಆ ಪ್ರಜ್ಞಾವಾದನೋ ಪ್ರಜ್ಞಾ ಅವಾದನೋ ಗೊತ್ತಾಗುತ್ತೆ. ದೃಷ್ಟ್ವೇಮಂ ಸಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವಿಪತುಶ್ಚ ಶರೀರೇಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನಚ ಶಕ್ನೋಂ ವ್ಯವಸ್ಥಾತುಂ ಭವತಿ ವಚ ಮೇ ಮನಃ. ಇವೆಲ್ಲ ಪ್ರಜ್ಞಾ ಜ್ಞಾನಿಗಳ ಮಾತಾ ಇದು. ಇವ್ರು ನೋಡಿ ಕೈ ಗಾಂಡೀವ ಕೈಯಿಂದ ಜಾರ್ತಾ ಇದೆ, ನಮ್ಮ ಬುದ್ಧಿ ಮಂಗ್ ಕವಿತಾ ಇದೆ. ಜ್ಞಾನಿಗಳ ಮಾತ, ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಪಾಪಮೇ ಆಸ್ಪದ ಆಶ್ರಯ ರಸ್ಮಾನ್ ಹತ್ವೈತಾನ್ ಆತ ತಾಯಿನಃ. ಆತ ತಾಯಿಗಳು ಪಾಪಿಗಳು, ಇವ್ರು ಕೊಂದ್ರೆ ನಮ್ಮ ಪಾಪ ಬರುತ್ತೆ. ಹಾಗಂದ್ರೆ ಅರ್ಥ ಏನು? ಪಾಪಗಳನ್ನ ಕೊಂದ್ರೆ ಪಾಪ ಬರೋದಾದ್ರೆ ಪಾಪಗಳನ್ನ ಕೊಲ್ಲ ಪುಣ್ಯವಂತರು ಕೊಲ್ಬೇಕಾಗಿದ್ರೆ, ಪಾಪಗಳನ್ನ ಕೊಂದ್ರೆ ಪಾಪ ಪುಣ್ಯವಂತರು ಕೊಂಡ್ರೆ ಪುಣ್ಯ ಬರುತ್ತಾ? ನಿಮ್ಮ ಲಾಜಿಕ್ ಹೇಗಿದೆ ಈಗ? ಅರ್ಜುನ್ ಲಾಜಿಕ್ಕು, ಪಾಪಗಳನ್ನ ಕೊಂದ್ರೆ ಪಾಪ ಬರುತ್ತೆ, ಪುಣ್ಯವಂತರು ಕೊಂದ್ರೆ ಪುಣ್ಯ, ಪುಣ್ಯವಂತರೆಲ್ಲ ಕೊಂದ್ಕೋತಾ ಇವಳು ಪುಣ್ಯ ಬರುತ್ತೆ ಅಂತೆ. ಪ್ರಜ್ಞಾವಾದನ ಅಪ್ರಜ್ಞಾವಾದನ ಇದ ಹೇಳಿ ನೋಡಂತೆ. ಪ್ರಜ್ಞಾವಾದನ ಅಪ್ರಜ್ಞೆ, ಪಾಪಗಳನ್ನ ಕೊಂದ್ರೆ ಪಾಪ ಬರುತ್ತೆ ಅಂತ ಹೇಳ್ತಾರೆ, ಪುಣ್ಯ ಬರುತ್ತೆ ಅಂತ ಹೇಳೋದು. ಪುಣ್ಯ ಬರುತ್ತೆ ಅಂತಾನೆ ಹೇಳ್ಬೇಕಾದ್ದು. ಆ ದಡ್ಡನಿಗೆ ಫೇಲ್ ಮಾಡಿಬಿಟ್ರೆ ಪಾಪ ಬರುತ್ತೆ ಅಂತ ಪಾಸ್ ಮಾಡ್ಬೇಕಾಗತ್ತ ಅವನು. ದಡ್ಡನ ಪಾಸ್ ಮಾಡ್ಬೇಕೋ ಫೇಲ್ ಮಾಡ್ಬೇಕ? ಪಾಸ್ ಮಾಡ್ಬೇಕು ಇವ್ರ ಪ್ರಕಾರ, ಪುಣ್ಯ ಬರ್ಬೇಕಾದ್ರೆ ಪಾಸ್ ಮಾಡ್ಬೇಕು, ಅದೆಲ್ಲ ತಪ್ಪು. ಅದಕ್ಕೋಸ್ಕರನೇ ಇವ್ಯಾವ ಸರಿಯಾದ ಮಾತುಗಳ ಇತ್ಯಾದಿ ಅರ್ಜುನ ವಾಕ್ಯೇಶು ಕಶ್ಚಿತ್ ಬುದ್ಧಿಮದ್ವಾದೋ ವಿದ್ಯತೆ. ಬುದ್ಧಿವಂತರ ಆಡ ಮಾತು ಒಂದೂ ಅರ್ಜುನನೇ ಇಲ್ಲ, ಆದ್ರಿಂದಾಗೇನೆ ಆತ ಪ್ರಜ್ಞಾವಾದ ಹೊರತು ಆ ಶಾಸ್ತ್ರವಾದ ಅಲ್ಲ. ನೋಡಿ ಹೇಗೆ ಬರೀತಾರೆ ಟೀಕಾರ, ನಹಿ ಬುದ್ಧಿಮಂತಹ ನಾರಾಯಣ ದೃಢ ತದರು ಬಂದಿ ನಿಗ್ರಹಂ ಅಧರ್ಮಂ ವದಂತಿ. ಬುದ್ಧಿ ಇರೋ ಜನ ನಾರಾಯಣ ದ್ವೇಷಿಗಳ ನಿಗ್ರಹವನ್ನ, ಅವರ ಅನುಬಂಧಿಗಳ ನಿಗ್ರಹವನ್ನ ಅಧರ್ಮ ಅಂತ ಕರೀತಾರ? ಅರ್ಥ ಆಯ್ತಾ? ಎಂದೂ ಕರೆಯಲಿಕ್ಕೆ ಸಾಧ್ಯ ಇಲ್ಲ. ನಚ ಮುಂದೆ ತಮಾಷೆ ಅಂದ್ರೆ ಇದು ಅರ್ಜುನ ಪ್ರಶ್ನೆ ಆಯ್ತು. ಈಗ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ ಭೀಷ್ಮರನ್ನ, ಕೃಷ್ಣ ಕೇಳಿಸ್ತಾನೆ ಕೇಳೋವರನ್ನ ಅಂತೇಳಿ. ನಿಮ್ಮನ್ನು ಕೊಂದಿದ್ದು ಪುಣ್ಯನೋ ಪಾಪನೋ ಅಂದ್ರೆ ಭಾರಿ ಪುಣ್ಯ ಮಾಡಿದ್ದೆ ಅಂತ ಅವರೇ ಹೇಳ್ತಾರೆ. ಪಾಪ ಅಂತ ಅವ್ರು ಹೇಳೋದೇ ಇಲ್ಲ, ಪಡಿಸ್ಕೊಂಡವರು ಪಡೆಯೋರ್ ಕಡೆ ಇರೋ ಆ ಕೃಷ್ಣ. ಅದಕ್ಕೇನು ಆಪೋಸಿಟ್ ಪಾರ್ಟಿಯವ್ರು ಹೇಳ್ತಿದ್ದಾರೆ, ನೀನು ಕೊಂದಿದ್ದು ಭಾರಿ ನಾವು ತಪ್ಪು ಮಾಡಿದ್ದೇವೆ, ನಾವು ನಮಗೆ ಶಿಕ್ಷೆ ಕೊಟ್ಟಿದ್ದು ಸರಿಯಾದ್ದೇ ಹೊರತು ತಪ್ಪು ಅಲ್ವೇ ಅಲ್ಲ. ಎಲ್ಲ ಕೃಷ್ಣ ಹೇಳಿದ್ರೆ ಎಲ್ಲ ಕಡೆ ಟ್ಯಾಲಿ ಆಗ್ತಾ ಹೋಗೋದು ಸಿಗುತ್ತೆ. ಯಾಕೆ ಪಶ್ಚಾತ್ತಾಪ ಪಟ್ಟರು, ಕೃಷ್ಣನ ಸೇವೆಯನ್ನು ಕೊಟ್ಟು ಸರಿ ಹೋಯ್ತು. ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿದ್ರೆ ಏನಾಗತ್ತದು? ಪರಿಹಾರ ಆಗತ್ತೆ. ನಚ ಧರ್ಮಾಧರ್ಮ ವಿಷಯತ್ವ ಮಾತ್ರೇಣ ಬುದ್ಧಿಮದ್ವಾದೋ ಭವತಿ. ಅವ್ರ ವಾದ ಏನು ಅಂದರೆ, ಅರ್ಜುನ ಪಾಪ ಅಂತ ಹೇಳ್ತಾನೆ, ಪುಣ್ಯ ಅಂತ ಹೇಳ್ತಾನೆ, ವರ್ಣ ಸಾಂಕರ್ಯ ಅಂತಾನೆ, ಏನೇನೋ ಹೇಳ್ತಾನೆ, ಅವೆಲ್ಲ ಧರ್ಮದ ವಿಚಾರ ತಾನೇ, ಪ್ರಜ್ಞಾವಾದ ಅಂತ ಯಾಕೆ ಕರಿಬಾರ್ದು? ಅದಕ್ಕೆ ಹೇಳ್ತಾರೆ, ಧರ್ಮಾಧರ್ಮ ವಿಷಯತ್ವ ಮಾತ್ರೇಣ ಬುದ್ಧಿಮದ್ವಾದೋ ಭವತಿ. ಬರೀ ದೇವರಿದ್ದಾನೆ ಅಂತ ಒಪ್ಕೊಂಡು ಮಾತ್ರಕ್ಕೆ ಅವನು ಆಸ್ತಿಕನಾಗಿ ಬಿಡ್ತಾನ? ಧರ್ಮ ಅಂತ ಒಪ್ಕೊಂಡು ಮಾತ್ರಕ್ಕೆ ಇದಾಗಿ ಬಿಡ್ತಾನ ಅವನು? ನ್ಯಾಯಾಲಯಕ್ಕೆ ಕೆಟ್ಟವನು ಹೋಗ್ತಾನೆ, ಒಳ್ಳೆಯವನು ಹೋಗ್ತಾನೆ. ನ್ಯಾಯಾಲಯಕ್ಕೆ ಹೋದ ಮಾತ್ರಕ್ಕೆ ಅವನು ಯೋಗ್ಯ ಅಂತ ಆಗಿಬಿಡತ್ತಾ? ಗೊತ್ತಾಯ್ತಿಲ್ಲ. ನ್ಯಾಯಾಲಯಕ್ಕೆ ಹೋದ್ರೆ ಯೋಗ್ಯ ಅಂತ ಆಗೋದಿಲ್ಲ, ನ್ಯಾಯ ತೀರ್ಮಾನ ಮಾಡಿದ್ರೆ ಯೋಗ್ಯ ಅಂತ ಆಗ್ತದೆ. ನಿರಪರಾಧಿ ಅಂತ ಹೇಳಿ ಕೋರ್ಟ್ಗೆ ಹೋದ ಮಾತ್ರಕ್ಕೆ ಪ್ರೂವ್ ಆಗೋದಿಲ್ಲ, ಕೋರ್ಟ್ ಹೇಳಿದ್ಮೇಲೆ ಪ್ರೂವ್ ಆಗುತ್ತೆ. ಅರ್ಜುನ ಬರೀ ಧರ್ಮಾಧರ್ಮದಲ್ಲಿ ಮಾತಾಡಿ ಕೆಲವರು ಇರ್ತಾರೆ ನಮ್ಮಲ್ಲಿ, ವಯಸ್ಸಾಯ್ತು ಒಂದು ಇದನ್ನು ಪುಸ್ತಕ ಇಟ್ಕೊಂಡ್ಬಿಡ್ತಾರೆ, ಗೀತಾ ಪುಸ್ತಕ ಓಡಾಡ್ತಿರ್ತಾರೆ. ಅಪ್ಪ ಏನು ಧರ್ಮಬುದ್ಧಿ ಬಂದಿ ಅವನು ಸುಮ್ಮನೆ ಇಟ್ಕೊಂಡು ಗೀತಾ ಪುಸ್ತಕ ಪ್ರೊಟೆಕ್ಷನಿಗೆ ಅಷ್ಟೇ, ಅಕಸ್ಮಾತ್ ಸಿಕ್ಕರೆ ಇರಲಿ ಅಂತ ಹೇಳಬೇಕು. ಅದು ಪುಸ್ತಕ ಇಟ್ಕೊಂಡು ಮಾತ್ರಕ್ಕೆ ಏನಾಗೋದಿಲ್ಲ, ಅವನು ಗೀತಾ ತಿಳಿದವನು ಅಂತ ಹೇಗೆ ಆಗೋದಿಲ್ವೋ ಅದೇ ರೀತಿ ಧರ್ಮಾಧರ್ಮದ ಮಾತಾಡಿದ ಮಾತ್ರಕ್ಕೆ ಏನಾಗೋದಿಲ್ಲ, ಅವನ ಮಾತಲ್ಲ ಪ್ರಜ್ಞರ ಮಾತಂತ ಆಗೋದಿಲ್ಲ. ಅರ್ಥ ಆಯ್ತಾ? ಟೀಕಾರ ಮತ್ತೆ ಎಷ್ಟು ಇಂಪಾರ್ಟೆಂಟ್ ಅದು. ನಹಿ ಬುದ್ಧಿಮಂತಹ ನಾರಾಯಣ ದೃಢ ತದನುಬಂಧಿ ನಿಗ್ರಹ ಅಧರ್ಮಂ ವದಂತಿ ನಚ ಧರ್ಮಾಧರ್ಮ ವಿಷಯತ್ವ ಮಾತ್ರೇಣ ಬುದ್ಧಿಮದ್ವಾದೋ ಭವತಿ. ಬುದ್ಧಿವಂತರವಾದ ಅಂತ ಹೆಸರು ಕರಿಬಾರದು. ಬೌದ್ಧಾದೇರಪಿ ತತ್ವ ತತ್ವ ಪ್ರಸಂಗಾದಿತ್ಯಾಶಯೇನ ಅನ್ಯಥಾ ವ್ಯಾಚಷ್ಟೇ ಪ್ರಜ್ಞಾವಾದಾನೆ. ಹಾಗಿದ್ದರೆ ಬೌದ್ಧರು ಧರ್ಮಾಧರ್ಮಕ್ಕೆ ಮಾತ್ರ ಅಹಿಂಸಾ ಪರಮಧರ ಒಪ್ತಾರೆ ಅವರು, ಹಾಗೆ ಯೋಗ್ಯರು ಅಂತ ಕರೀತೀರಾ? ದುರ್ವ ಯಾವ ದುರ್ವಾದಿ ವೇದ ಒಪ್ಪೋರನ್ನೆಲ್ಲ ಪ್ರಮಾಣ ಅಂತ ಕರೆಯೋದಾದರೆ ಅದ್ವೈತಿ ಮಂತ್ರಾದವರು ಕೂಡ ವೇದ ಒಪ್ತಾರೆ ಅವರು, ಹಾಗಿದ್ರೆ ಅವರು ಯೋಗ್ಯರು ಅಂತ ಅರ್ಥನ? ಅದು ತತ್ವವಾದಿಗಳು ಅಂತ ಅರ್ಥನ? ಅಲ್ಲ. ಅದು ಮಾತ್ರ ಅರ್ಥ ಮಾಡಿಕೊಂಡು ಸಂಶಯನೇ ಬರೋದಿಲ್ಲ. ಅಲ್ಲಿರಲಿ, ನಾಳೆ ದಿವಸ ಅವ್ರ ಮುಂದಿನ ಬಂದು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರಸ್ಯಾಸ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಯೋ ವಾರಿ ಹೃದಾಂ ಯಥಾ ವಿನಿಮಯ.